ಸುವ್ಯಯೋ ಯೋ ಗುರುರಪಿ ಪರಮಃ ಚಿಂತೆಯೇ ತಮ್ಮ ಹಂತಂ. ಹದಿನೇಳಲ್ಲ ಇಪ್ಪತ್ತೇಳು ಭಗವಾನ್ ಉವಾಚ. ಅಥ ತೇ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಚೇತ ಪುರುಷಃ ಪ್ರಾಕೃತೈರ್ಗುಣೈಃ. ಅಥ ತೇ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಚೇತ ಪುರುಷಃ ಪ್ರಾಕೃತೈಃ ಗುಣೈಃ. ಅಥ ಈಗ ನಿನಗೆ, ತೇ ನಿನಗೆ ತತ್ವಾನಾಂ ಲಕ್ಷಣಂ ಪೃಥಕ್ ಪ್ರವಕ್ಷ್ಯಾಮಿ, ತತ್ವಗಳ ಲಕ್ಷಣವನ್ನ ಪ್ರತ್ಯೇಕವಾಗಿ ಹೇಳ್ತೇನೆ. ಯದ್ವಿದಿತ್ವ ಅದನ್ನು ತಿಳ್ಕೊಂಡ್ರೆ ಪುರುಷ ಪುರುಷನು ಪ್ರಾಕೃತೈ ಗುಣೈಹಿ ವಿಮುಚ್ಚೇತ, ಈ ಪ್ರಕೃತಿಯ ಗುಣಗಳಿಂದ ಬಿಡುಗಡೆಯನ್ನು ಕಾಣ್ತಾನೆ. ಸತ್ವ ರಜಸ್ಸು ಮತ್ತು ತಪೋಗುಣ ಅಂತಕ್ಕಂಥ ಗುಣತ್ರಯಗಳಿಂದ ಅವುಗಳ ಬಂಧನದಿಂದ ಬಿಡುಗಡೆಯನ್ನು ಕಾಣ್ತಾನೆ. ಅಂದರೆ ತತ್ವ ಲಕ್ಷಣ ತಿಳ್ಕೊಳ್ಳೋದಕ್ಕೂ ಸಂಸಾರದ ಬಿಡುಗಡೆ ಹೊಂದೋದಕ್ಕೂ ಸಂಬಂಧ ಇದೆ. ಅದಕ್ಕೆ ಆಚಾರ್ಯರು ತತ್ವ ಸಂಖ್ಯಾನ ತತ್ವ ವಿವೇಕ ಅಂತ ಎರಡು ಗ್ರಂಥ ಬರೆದು ತತ್ವಗಳ ಮಹತ್ವವನ್ನು ತಿಳಿಸಿದರು. ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯಾತ್ಮದರ್ಶನಂ ಯದಾಹುರು ವರ್ಣಯೇ ತತ್ತೇ ಹೃದಯ ಗ್ರಂಥಿ ಭೇದನಂ. ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯ ಆತ್ಮದರ್ಶನಂ ಯದಾಹುಹು ವರ್ಣಯೇ ತತ್ತೇ ಹೃದಯ ಗ್ರಂಥಿ ಭೇದನಂ. ಪುರುಷಸ್ಯ ಆತ್ಮದರ್ಶನಂ, ಪುರುಷನಿಗೆ ಆತ್ಮದರ್ಶನಂ ಬ್ರಹ್ಮದರ್ಶನವನ್ನು ಬ್ರಹ್ಮಜ್ಞಾನವನ್ನು ಯಾತಕ್ಕೆ ಅಂತ ಹೇಳಿದ್ದಾರೆ ಜ್ಞಾನಿಗಳು ಅಂದರೆ ನಿಶ್ರೇಯಸಾರ್ಥಾಯ ಜ್ಞಾನಂ. ಪುರುಷಸ್ಯ ನಿಶ್ರೇಯಸಾರ್ಥಾಯ, ಪುರುಷನ ಮೋಕ್ಷಕ್ಕೋಸ್ಕರವಾಗಿ ಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಮುಖ್ಯ ಸಾಧನ ಅಂತ ಹೇಳಿದ್ದಾರೆ. ಯದಾಹುಹು ಏನು ನೀರು ಏನು ಹೇಳಿದ್ದಾರೋ ತತ್ತೇ ವರ್ಣಯಿ, ಅದನ್ನು ನಾನು ನಿನಗೆ ವರ್ಣನೆ ಮಾಡ್ತಾ ಇದ್ದೇನೆ. ಹೃದಯ ಗ್ರಂಥಿ ಭೇದನಂ, ವಿದ್ಯತೆ ಹೃದಯ ಗ್ರಂಥಿ ಕೇಳಿದ್ದೇವಲ್ಲ, ಹೃದಯ ಗ್ರಂಥಿ ಭೇದನಂ. ಹೃದಯ ಗ್ರಂಥಿ ಅಂದರೆ ಗಂಟು, ಈ ಹೃದಯಕ್ಕೆ ಕವಿದಿರ್ತಕ್ಕಂಥ ಅಜ್ಞಾನದ ಗಂಟು ಅದರಿಂದ ಭೇದಿತವಾಗುತ್ತೆ, ಅಷ್ಟು ಶ್ರೇಷ್ಠವಾದ ಜ್ಞಾನ ಇದು. ಅನಾದಿಹಿ ಆತ್ಮ ಪುರುಷೋ ನಿರ್ಗುಣ ಪ್ರಕೃತಿ ಪರ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ ವಿಶ್ವಮ್ಯೇನ ಸಮನ್ವಿತಂ. ಅನಾದಿಹಿ ಆತ್ಮ ಪುರುಷ ನಿರ್ಗುಣ ಪ್ರಕೃತೇ ಪರಃ ಪ್ರತ್ಯಕ್ಧಾಮ ಸ್ವಯಂ ಜ್ಯೋತಿ ವಿಶ್ವಂ ಏನ ಸಮನ್ವಿತಂ. ದೇವರು ಎಂಥವನು, ಮುಖ್ಯವಾಗಿ ಇಪ್ಪತ್ನಾಲ್ಕು ತತ್ವಗಳು, ಇಪ್ಪತ್ತೈದನೇದೇ ಪರಮಾತ್ಮ. ಅದಕ್ಕೆ ಅತ್ಯಂತ ಇಪ್ಪತ್ನಾಲ್ಕು ತತ್ವಗಳನ್ನ ತಿಳ್ಕೊಂಡ್ರು ಕೂಡ ಅದು ಉಪಯೋಗ ಬರೋದು ಯಾವಾಗ, ಇಪ್ಪತ್ತೈದನೇ ತತ್ವ ತಿಳ್ಕೊಂಡ್ರೆ. ಅದಕ್ಕೆ ಅದನ್ನು ಮೊದಲು ಹೇಳಿ ಉಳಿದಾಮೇಲೆ ಹೇಳ್ತಾರೆ. ಅನಾದಿಹಿ ಆತ್ಮ, ಆತ್ಮ ಪರಮಾತ್ಮನು, ಅನಾದಿಹಿ ಆದಿ ಇಲ್ಲದವನು, ಒಂದರ್ಥ. ಇನ್ನೊಂದರ್ಥ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ಅನಸ್ಯ ಆದಿಹಿ ಅನಾದಿಹಿ. ಅನ ಅಂದರೆ ಪ್ರಾಣದೇವರು, ಪ್ರಾಣದೇವರಿಗೂ ಸೃಷ್ಟಿಕರ್ತ, ಪ್ರಾಣಸ್ಯ ಪ್ರಾಣ ತಲವಕಾರ ಉಪನಿಷತ್ತಿನ ಅರ್ಥ. ಅನಾದಿಹಿ ಪುರುಷ ಪೂರ್ಣ ಗುಣ ಅಂತ ಅರ್ಥ, ಪುರುಷ ಅಂದರೆ ಪೂರ್ಣ ಗುಣ. ನಿರ್ಗುಣ ಈ ಪ್ರಕೃತಿಯ ಗುಣರಹಿತನಾದವನು, ಪ್ರಕೃತಿಯೇ ಪರಃ ಮಹಾಲಕ್ಷ್ಮಿಗಿಂತ ಮೇಲಿರತಕ್ಕಂಥವನು, ಪರಮಾತ್ಮ ವಾಯುದೇವರಿಗೂ ಸೃಷ್ಟಿಕರ್ತ, ಲಕ್ಷ್ಮಿಗಿಂತ ಮೇಲಿದ್ದಾನೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಅಕ್ಷರ ಪುರುಷರಿಗಿಂತ ಮೇಲೆ, ಅಕ್ಷರ ಪುರುಷರಿಗಿಂತ ಉತ್ತಮ. ಪ್ರತ್ಯಗ್ಧಾಮ ಪರಮಾತ್ಮ ಇನ್ನೇನಾಗಿದ್ದಾನೆ ಅಂದರೆ ಪ್ರತಿಬಿಂಬ, ಎಲ್ಲರಿಗೂ ಕೂಡ ಬಿಂಬಭೂತನಾಗಿದ್ದಾನೆ ಪರಮಾತ್ಮ, ಎಲ್ಲರಿಗೂ ಸಹ ಬಿಂಬಭೂತನಾಗಿ ಸ್ವಾಮಿ ಹೇಳ್ತಾರೆ. ಸ್ವಾಭಿಮುಖ ಪದ್ಮಾಖ್ಯ ಧಾಮ, ತನ್ನ ಕಡೆಗೆ ಯಾವಾಗಲೂ ಸಹ ಎಲ್ಲರ ಹೃದಯ ಪದ್ಮಗಳು ಪರಮಾತ್ಮನ ಕಡೆ ಹರಡಿರುತ್ತಂತೆ. ಸೂರ್ಯಕಾಂತಿ ಹೂವು ಏನು ಮಾಡುತ್ತೆ, ಯಾವ ಕಡೆ ಯಾವ ಡೈರೆಕ್ಷನ್ ಯಾವ ಕಡೆ ಇರುತ್ತದೆ, ಸೂರ್ಯನ ಕಡೆ ಇರುತ್ತೆ. ಅದು ಪ್ರತ್ಯೇಕ ಧಾಮ ಪರಮಾತ್ಮನ ಕಡೆಗೆ ಬ್ರಹ್ಮಾದ ಎಲ್ಲ ದೇವರ ದೇವತೆಗಳ ಮುಖ ಕೂಡ ಇರುತ್ತೆ. ಯಾರು ಹಾಗೆ ಮಾಡೋದಿಲ್ಲ ಅವ್ರು ಏನಂತ ಕರೀತಾರೆ, ವಿಮುಖರು. ವಿಮುಖರು ಅಂದರೆ ಮುಂದೆ ಮುಖ ಹಿಂದೆ ಮಾಡಿದವರು, ಅದರಿಂದ ಏನೂ ಸಾಧನೆ ಆಗೋದಿಲ್ಲ. ಸ್ವಯಂ ಜ್ಯೋತಿ, ಎಲ್ಲರಿಗೂ ಜ್ಯೋತಿಯಾಗಿ ಪರಮಾತ್ಮ ಪ್ರತ್ಯೇಕ ಧಾಮನಾಗಿ ತಾನಿದ್ರೆ ಅವನೇ ಮಾತ್ರ ಸ್ವಯಂ ಜ್ಯೋತಿ, ಸ್ವಯಂ ಜ್ಯೋತಿಯಾಗಿದ್ದಾನೆ. ಸ್ವಯಂ ಪ್ರಕಾಶ ಅಂತ ಅರ್ಥ, ಜ್ಯೋತಿ ಅಂದರೆ ಪ್ರಕಾಶ, ಸ್ವಪ್ರಕಾಶ. ವಿಶ್ವಮೇನ ಸಮನ್ವಿತಂ, ಇಡೀ ವಿಶ್ವ ಅವನಿಂದ ಸರಿಯಾಗಿ ಈ ಸೃಷ್ಟಿಯ ಬದಲಾದಗಳಂಥ ಅನ್ವಯವನ್ನು ಹೊಂದಿದೆ ಅಥವಾ ವ್ಯಾಪ್ತಿಯನ್ನು ಪಡೆದಿದೆ. ಏನ ಸಮನ್ವಿತಂ, ಸಮ್ಯಕ್ ಅನ್ವಿತಂ, ಸರ್ವತ್ರ ವ್ಯಾಪ್ತಂ ತೇನ ಪುರುಷೇಣ, ಪರಮಾತ್ಮ ಸರ್ವತ್ರ ಜಗತ್ತನ್ನು ವ್ಯಾಪಿಸಿ ರಕ್ಷಣೆ ಮಾಡಿದ್ದಾನೆ. ನ ಜಾತೋ ನಂ ಪ್ರಿಯತೆ ಆತ್ಮ ಸಹಿ ದೇಹಾದ್ಯುಪಾಧಿ ನಿಮಿತ್ತೈರಾತ್ತತದ್ಧರ್ಮ ಯಥಾ ಸ್ವಪ್ನೇತೆ ದೀಕ್ಷಿತಾ ಈಗ ಹೇಳ್ತಾರೆ. ನಜಾತಃ ನಮ್ರಿಯೇತ, ಪರಮಾತ್ಮ ಎಂದು ಹುಟ್ಟೋದಿಲ್ಲ, ನಮ್ರಿಯೇತ ಆತ್ಮ, ಆತ್ಮ ನಜಾತಃ ನಮ್ರಿಯೇತ ಬಂತಲ್ಲ ಇದರೊಳಗೆ. ಅಜವೋ ನಿತ್ಯ ಶಾಶ್ವತ ಶಾಶ್ವತೋಯಂ ಪುರಾಣ, ನಜಾಯತೆ ಮ್ರಿಯತೆ ವಾ ಕದಾಚಿತ್ ಕಶ್ಚಿತ್ ಭೂತ್ವಾ ಭವಿತಾ ವಾ ನ, ಅದೆಲ್ಲ ಹೇಳ್ಬಿಟ್ಟಿದ್ದಾರೆ ಅಲ್ಲಿ. ನಜಾತೋ ನಮ್ರಿಯೇತ, ಇವನು ಹುಟ್ಟಿಲ್ಲ ಸಾವಿಲ್ಲ. ಸಹಿ ದೇಹಾದ್ಯುಪಾಧಿಭಿ ನಿಮಿತ್ತೈಹಿ ಆತ್ತತದ್ಧರ್ಮ, ದೇಹಾದಿ ಉಪಾಧಿಗಳನ್ನು ಹೊಂದಿಬಿಟ್ಟು ಪರಮಾತ್ಮ ನೋಡೋರ್ಗೆ ಹ್ಯಾಕ್ ಕಾಣಿಸ್ತಾನೆ, ಹುಟ್ಟಿದಂತೆ ಕಾಣಿಸ್ತಾನೆ. ಅಜಾತೋ ಜಾತವದ್ ವಿಷ್ಣು, ಕೃಷ್ಣ ಅವತಾರ ಮಾಡೇ ಇಲ್ಲ ಅಂದ್ರೆ ಉಳಿದವರಂತೆ ಹುಟ್ಟಿಲ್ಲ, ನೋಡಿದ್ರೆ ಹುಟ್ಟಿದ ಅಂತ ಕಾಣಿಸುತ್ತೆ. ರಾಮದೇವರು ಹುಟ್ಟೇ ಇಲ್ಲ, ಹುಟ್ಟಿದಂತೆ ಕಾಣ್ತಾನೆ. ಯಾತಕ್ಕೆ ದೇಹಾದಿ ಉಪಾಧಿಭಿ, ದೇಹಾದಿ ನಿಮಿತ್ತಗಳಿಂದ ನೋಡೋರ ಕಣ್ಣಿಗೆ ಆತ್ತ ತದ್ಧರ್ಮ ಅಂದ್ರೆ ಈ ಹುಟ್ಟು ಸಾವುಗಳನ್ನು ಹೊಂದಿದಂತೆ ಕಾಣ್ತಾನೆ. ಕೃಷ್ಣ ದೇಹ ಬಿಟ್ಟುಬಿಟ್ಟ ಅನ್ನ ಕಾಣಿಸ್ತಾನೆ, ದೇಹ ಬಿಟ್ಟೇ ಇಲ್ಲ. ಇದಾತನ ಕೇವಲ ಸ್ವೇಚ್ಛೆಯಿಂದ ಹೊಂದಿರತಕ್ಕಂಥದ್ದು. ಯಥಾ ಸ್ವಪ್ನೇ ತದೀಕ್ಷಿತ, ಸ್ವಪ್ನದಲ್ಲಿ ಹೇಗೆ ಅದನ್ನು ನೋಡುವವನು ಹೇಗೋ ಹಾಗೆ ದೃಷ್ಟಾಂತ ಕೊಟ್ಟು. ಇದಕ್ಕೆ ಇನ್ನೊಂದು ಅರ್ಥ ಕೂಡ ಉಂಟು, ಜೀವಪರನೂ ಅರ್ಥ ಇದೆ. ಅಜೋ ನಿತ್ಯ ಶಾಶ್ವತ ಓಂ ಪುರಾಣ ಇಬ್ಬರು ಪರನೂ ಅರ್ಥ ಅದು. ಜೀವಾಜ ಅಂದರೆ ಅನಾದಿ ಅಂತ ಅಷ್ಟೇ ಅರ್ಥ. ಆದರೆ ಪರಮಾತ್ಮ ಅನಾಜ ಅಂತ ಹೇಳಿದರೆ ಎಂದೂ ಹುಟ್ಟೇ ಇಲ್ಲ ಅವರಿಗೆ, ಜೀವನಿಗೆ ಸ್ವರೂಪತಃ ಹುಟ್ಟಿಲ್ಲ. ಆದರೆ ದೇಹಪ್ರಾಪ್ತಿ ರೂಪ ಹುಟ್ಟಿದೆ, ಪರಮಾತ್ಮನಿಗೆ ಯಾವುದೂ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಎರಡನ್ನು ಸೇರಿಸ್ಬೇಕು ಅದಕ್ಕೆ. ಯಥಾ ಸ್ವಪ್ನೇ ತದೀಕ್ಷಿತ, ಈ ಸ್ವಪ್ನದೊಳಗೆ ಜೀವನ ಪಕ್ಷ ತಗೊಂಡು ಏನೇನೋ ಕಾಣ್ತಾನೆ, ನಿಜವಾಗಲೂ ಏನು ಬದಲಾವಣೆ ಹಾಗೇ ಇದ್ದಾನಷ್ಟೇನೆ. ನೋಡೋದಕ್ಕೆ ಏನು ಹೋದಾಗ ಎಲ್ಲ ಹೋದಾಗ ಏನೇನೋ ಮಾಡ್ದಾಗ ಕಾಣ್ತಾನೆ, ಅದೆಲ್ಲ ಅವನ ಭ್ರಮೆ ಅದು. ಅದೇ ರೀತಿನೇ ಆ ಭ್ರಮೆಯಲ್ಲಿ ಯಾವ ಭಾಗ ಭ್ರಮೆ, ಹೊರಗಿಂದ ನಡೀತಾ ಇದೆ ಎಂಬುದು ಭ್ರಮೆ. ವಸ್ತುಸ್ಥಿತಿ ಕಂಡಿದ್ದು ಮಾತ್ರ ಸತ್ಯನೇ, ಆ ಸಂಸಾರ ಸತ್ಯ. ಆದರೆ ಯಾವಾಗ ನಿತ್ಯ ಅನ್ನೋದು ಭ್ರಮೆ ಅಷ್ಟೆ, ಸಾಧನೆ ಮಾಡಿದ ಪರಿಹಾರ ಆಗತ್ತೆ. ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ವಿಹು ಯದೃಚ್ಛಯೈವ ಉಪಗತಾಂ ಅಭ್ಯಪದ್ಧತ ಲೀಲಯ. ಇನ್ನು ಪರಮಾತ್ಮನ ಸೃಷ್ಟಿ ವ್ಯಾಪಾರ ಹೇಗೆ ಅಂದರೆ, ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ವಿಭುಃ ಯದೃಚ್ಛಯಾ ಏವ ಉಪಾಗತಾಂ ಉಪಗತಾಂ ಅಭ್ಯಪದ್ಯತ ಲೀಲಯ. ಸಯೇವ ಆ ಪರಮಾತ್ಮನೇ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ಪ್ರಕೃತಿಂ ವಿಭು, ಸೂಕ್ಷ್ಮವಾದ ಗುಣಮಯಿ ಗುಣಗಳಿಗೆ ಅಭಿಮಾನಿ ದೇವತೆಯಾದ ಪ್ರಕೃತಿಂ ದೇವಿ ಮಹಾಲಕ್ಷ್ಮಿಯನ್ನು ವಿಭು ವ್ಯಾಪ್ತನಾದ ಪರಮಾತ್ಮ ಯದೃಚ್ಛಯೈವ ಉಪಗತ ಆತ್ಮ ಉಪಗತಾಂ ಅಭ್ಯಪದ್ಯತ ಲೀಲ, ಯದೃಚ್ಛಯೈವ ತನ್ನ ಸ್ವೇಚ್ಛೆಯಿಂದಲೇ ಅವಳನ್ನು ತನ್ನ ಜೊತೆಗಿದ್ದ ಮಹಾಲಕ್ಷ್ಮಿಯನ್ನು ಲೀಲೆಯ ಅಭ್ಯಪದ್ಯತ ಲೀಲೆಯಿಂದ ಸ್ವೀಕಾರ ಮಾಡಿದ. ಅದೇ ವಾಸೀದುತಾರ ಗುಣ ವಾರಿದಿರ ಪ್ರಮೇಯ ಎಂಬುದು ಅದೇ ಅರ್ಥ ಅದಕ್ಕೆ. ಪರಮಾತ್ಮ ಉಪಗತಾಂ ಸದಾ ಜೊತೆಗೆ ಇದ್ದಾಳೆ ಮಹಾಲಕ್ಷ್ಮಿ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೆ, ಲೀಲೆಯಿಂದ ಸೃಷ್ಟಿ ಮಾಡಬೇಕು ಅನ್ನೋ ಲೀಲೆಯಿಂದ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಸೇರಿದ್ದಾನೆ. ಅದನ್ನೇ ಲೀಲೆ ಎಂಬುದನ್ನೇ ವಿಹಾರ ಅಂತ ನಿರ್ಣಯದಲ್ಲಿ ಹೇಳ್ತಾರೆ. ಸ್ವಯಂ ವಿಹಾರ ಇಹಮೇ ತನುಕೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃತೇವ ಭೂತ್ಯಾಹ. ಪರಮಾತ್ಮ ಸೃಷ್ಟಿಯಾದ ವ್ಯಾಪಾರವೆಲ್ಲ ಏನದು, ಬರೀ ಲೀಲೆ ಮಾತ್ರ. ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ಅಂತ ಹೇಳ್ತಾರಲ್ಲ ಹಾಗೆ. ಗುಣೈರ್ ವಿಚಿತ್ರಾಹ ಸೃಜತೀಂ ಸ್ವರೂಪಾಹ ಪ್ರಕೃತಿಂ ಪ್ರಜಾಹ ವಿಲೋಕ್ಯ ಮುಮುಹೇ ಸದ್ಯಃ ಸಹ್ಯ ಜ್ಞಾನಗೂಹಯ. ಗುಣೈ ವಿಚಿತ್ರಾಹ ಸೃಜತೀಂ ಸ್ವರೂಪಾಹ ಪ್ರಕೃತಿಂ ಪ್ರಜಾಹ ವಿಲೋಕ್ಯ ಮುಮುಹೇ ಸದ್ಯಃ ಸಹ ಇಹ ಜ್ಞಾನಗೂಹಯ. ವಿಚಿತ್ರಾಹ ವಿಚಿತ್ರವಾದಂತಹ ಪದಾರ್ಥಗಳನ್ನು ಸೃಜತೀಂ ಸೃಷ್ಟಿ ಮಾಡಕ್ಕೆ ಹೊರಟಂತಹ ಎಂಥ ಪದಾರ್ಥಗಳು, ಸ್ವರೂಪ ತಮ್ಮ ಯೋಗ್ಯತೆಗೆ ತಕ್ಕಂಥ ಸ್ವರೂಪ ಹೊಂದಿದ ಬಗೆ ಬಗೆಯ ಪದಾರ್ಥಗಳನ್ನು ಸೃಷ್ಟಿ ಮಾಡಕ್ಕೆ ಹೊರಟಂತಹ ಪ್ರಕೃತಿ ಪ್ರಕೃತಿಯನ್ನು ಎಂಥ ವಿವಿಧ ವಿಚಿತ್ರಾಹ ಸ್ವರೂಪಾಹ ಪ್ರಜಾ ವಿಚಿತ್ರವಾದ ಸಮಾನವಾದಂತಹ ರೂಪಗಳನ್ನು ಹೊಂದತಕ್ಕಂತಹ ಪ್ರಜೆಗಳನ್ನು ಸೃಷ್ಟಿ ಮಾಡಕ್ಕೆ ಹೊರಟಂತಹ ಪ್ರಕೃತಿಯನ್ನು ವಿಲೋಕ್ಯ ನೋಡಿ ಮುಮುಹೇ ನೋಡೋದಕ್ಕೆ ಏನಕ್ಕೆ ಪರಮಾತ್ಮನೇ ಮೋಹಗೊಂಡ ಅಂತ ಕಾಣುತ್ತೆ. ಇವರೇನು ತಿಳ್ಕೊಂಡ್ಬಿಡ್ತಾರೆ, ಪರಮಾತ್ಮ ಮೋಹಗೊಂಡ್ಬಿಟ್ಟು ಮೋಹಗೊಂಡ ಮುಮುಹೇ ಆಚಾರ ಅರ್ಥ ಬರ್ತಾರೆ. ಮುಮುಹೇ ಅಂದರೆ ತಾನು ಮೋಹಗೊಂಡ ಅಲ್ಲ, ಜಗತ್ತನ್ನು ಮೋಹಗೊಳಿಸ್ತಿದ್ದಾನೆ. ಮಹಾಲಕ್ಷ್ಮಿಗೂ ಮೋಹ ಕವಿಸ್ತಾನೆ. ಎಂಥ ಮೋಹ, ಲೋಕಕ್ಕೆ ಬರತಕ್ಕಂಥ ಅಜ್ಞಾನಾದಿ ಮೋಹ ಅಲ್ಲ, ಪರಮಾತ್ಮನ ವಿಷಯದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸಿದ ಅಂತ ಅರ್ಥ. ಅದಕ್ಕೆ ಮೋಹಯಾಮಾಸ, ಮುಮುಹೆ ಎಂಬುದಕ್ಕೆ ಮೋಹಯಾಮಾಸ ಆಚಾರ್ಯನ ಭಾಗವತ ತಾತ್ಪರ್ಯದಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಕೃತ್ವಾ ವಿವಾಹಂತು ಕುರು ಪ್ರವೀರಾಹ ಇತ್ಯಾದೋ ವಿವಾಹ ಅಂತರ್ಗತ ನಿಜರ್ಥೋ ವೇದಿತವ್ಯ. ಅಂದರೆ ಮಹಾಭಾರತದಲ್ಲಿ ಬರುತ್ತೆ, ಅಭಿಮನ್ಯು ವಿವಾಹ ಮಾಡಿಬಿಟ್ಟು ಪಾಂಡವರು ಹೊರಟರು ಅಂತ ಬರುತ್ತೆ ವಿರಾಟ್ ಪರ್ವದೊಳಗೆ. ಏನಂತ ಹೇಳ್ತಾರೆ, ಕೃತ್ವಾ ವಿವಾಹಂತು ಕುರು ಪ್ರವೀರಾಹ, ಸರಿಯಾಗಿ ಓದಬೇಕಾದ್ರೆ ಕೃತ್ವಾ ವಿವಾಹಂತು ಕುರು ಪ್ರವೀರಾಹ, ಕುರುಪ್ರವೀರರಾದ ಪಾಂಡವರು ವಿವಾಹಂ ಕೃತ್ವಾ ವಿವಾಹವನ್ನು ಮಾಡಿ ಅಂತ ಅರ್ಥ. ಆ್ಯಕ್ಚುಲಿ ವಿವಾಹವನ್ನು ಮಾಡಿಸಿ ಅಂತ ಅರ್ಥ. ವಿವಾಹವನ್ನು ಮಾಡಿಸಿ ಅವನ ಮನೆ ಕಟ್ಟಿಬಿಟ್ಟ ಅಂತಾರೆ. ತಾನು ಕಟ್ತಾನ ಮನೆನ, ಏನಂತಾರೆ ಕಟ್ಟಿಸ್ತಾನೆ. ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ, ತಾನೇ ಹ್ಯಾಸ್ ಬಿಲ್ಟ್ ಎ ಹೌಸ್ ಅಂತಾನೆ. ಹ್ಯಾಸ್ ಬಿಲ್ಟ್ ಎ ಹೌಸ್ ಅವನು ಕಟ್ಟಿದ. ಅದು ಹೇಳ್ಬೇಕಾದ್ರೆ ಅವನು ಮಾಡಿಸಿದ್ರಿಂದ ಆಯ್ತರ ಅಂತ ಅವನು ಕಟ್ಟಿದ ಅಂತ ಕರೀತಾರೆ. ಅದಕ್ಕೇನಂತ ಹೆಸರು? ಅದಕ್ಕೆಲ್ಲ ಅಂತರಣೀತರ ನಿಚ್ ಅಂತ ಹೆಸರು. ಅದಕ್ಕೆ ಮೋಹಪಡಿಸಿದ ಅಂತಾನೆ ಹೊರತು ಜನಗಳನ್ನು ಮೋಹಪಡಿಸಿದ, ಮಹಾಲಕ್ಷ್ಮಿಗೆ ಪ್ರೀತಿಯನ್ನು ಹುಟ್ಟಿಸಿದ, ಈ ರೀತಿ ಅರ್ಥ ಮಾಡಬೇಕೆ ಹೊರತು ತಾನೇ ಮೋಹಗೊಂಡ ಅಂತ ಮಾಡಬಾರ್ದು. ಇವು ಬೇರೆ ಅನುವಾದದಲ್ಲಿ ಹಾಗೆ ಮಾಡಿಬಿಟ್ಟಿರ್ತಾರೆ, ತಾನೇ ಮೋಹಗೊಂಡ ಅಂತೇಳಿ. ಅದೇ ಹೇಳಿದ್ರು ಹರಿ ಹಾಗಿರ್ಲೇಬೇಕು, ಯಾಕೆ ಅವ್ರಿಗೆ ಅರ್ಥ ಆಗದೆ ಅಷ್ಟು ಅವರಿಗೆ, ಅದಕ್ಕಿಂತ ಜಾಸ್ತಿ ಅರ್ಥ ಆಗದೇ ಇಲ್ಲ. ಅದರಿಂದಾಗಿನೇ ಆ ರೀತಿ ಮಾಡ್ತಾರೆ. ಅಂದ್ರೆ ಯಾರ ಬಗ್ಗೆ ಹೇಳಿದ್ವಿ ಅಂತ ಯೋಚನೆ ಮಾಡ್ಬೇಕಂತ. ಆ ದೃಷ್ಟಾಂತ ಕೊಟ್ರೆ ಏನು ಹೊಸ್ತ ಮಾಡ್ತೀರಿ ಅಂತಲ್ಲ, ಪ್ರಭಾವ ಬಂದಿದೆ ಅಂತಾರೆ. ಕೃತ್ವ ವಿವಾಹಂ ಗೊತ್ತಾಯ್ತಾ, ವಿವಾಹವನ್ನ ಕಾರಯಿತ್ವ ಅಂತ ಅರ್ಥ. ಕೃತ್ವ ಅಂಬೋದಕ್ಕೆ ಏನಂತ ಅರ್ಥ? ಕಾರಯಿತ್ವ ಮಾಡಿಸಿ ಅಂತ ಅರ್ಥ. ನೋಡೋದಕ್ಕೆ ಮಾಡಿ ಅಂತಿದೆ. ವಿಲೋಕ್ಯ ಮೋಹೆ ಸದ್ಯ ಸಹ್ಯ ಜ್ಞಾನ ಗುಹಯ ಏವಂ ಪರಾಭಿಧ್ಯಾನೇನ ಕರ್ತೃತ್ವ ಪ್ರಕೃತೇ ಕುಮಾನ್ ಕರ್ಮಸು ಕ್ರಿಯಮಾಣೇಶು ಗುಣೈರಾತ್ಮನಿ ಮನ್ಯತೆ ಏವಂ ಪರಾಭಿಧ್ಯಾನೇನ ಕರ್ತೃತ್ವ ಪ್ರಕೃತೇ ಪುಮಾನ್ ಕರ್ಮಸು ಕ್ರಿಯಮಾಣೇಶು ಗುಣೈ ಆತ್ಮನಿ ಮನ್ಯತೆ. ಹೀಗೆ ಪರಾಭಿಧ್ಯಾನೇನ, ಪರಾಭಿಧ್ಯಾನ ಅಂದ್ರೆ ಅಭಿಧ್ಯಾನ ಅಂದ್ರೆ ಇಚ್ಛೆ, ಪರಾಭಿಧ್ಯಾನ ಪರಮಾತ್ಮನ ಇಚ್ಛೆಯಂತೆ ಪ್ರಕೃತೇ ಕರ್ತೃತ್ವ, ಪ್ರಕೃತಿಗೆ ಕರ್ತೃತ್ವ ಬಂತು. ಪ್ರಕೃತಿಯ ಮಹಾಲಕ್ಷ್ಮಿ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಅಲ್ಲ, ದೇವರ ಅನುಗ್ರಹದಿಂದ ಬಂದ ಕರ್ತೃತ್ವ. ಆದರೆ ಮನುಷ್ಯ ಏನ್ ಮಾಡಿಬಿಡ್ತಾನೆ, ಕರ್ಮಸು ಕ್ರಿಯಮಾಣೇಶು ಗುಣೈರಾತ್ಮನಿ ಮನ್ಯತೆ, ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಎಲ್ಲ ಭಗವದ್ಗೀತೆಯ ಮಾತುಗಳು. ಪ್ರತಿಯೊಂದು ಗುಣವು ಕೂಡ ಏನಿದೆ, ಕಣ್ಣಿದೆ, ಒಂದು ವಸ್ತು ಇದೆ, ಕಣ್ಣು ಆ ವಸ್ತು ಎಂಥದ್ದು ಒಂದಕ್ಕೊಂದು ಲಿಂಕ್ ಇದೆ. ಇದನ್ನ ಏನ್ ಮಾಡ್ಬೇಕು, ಇವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಕಡೆ ಹೋಗೋದಂತ ಯಾವ ಕಡೆ ಹೋಗಿಸ್ಬೇಕು, ದೇವ್ರ ಕಡೆ. ಅದನ್ನ ಅರ್ಥ ಮಾಡ್ಕೊಳ್ಳೋದೇನೆ, ಹೋದ ಕಡೆ ಬಿಟ್ರೆ ಏನಾಗುತ್ತೆ, ಗುಣೈ ಕರ್ಮಸು ಕ್ರಿಯಮಾಣೇಶು ಗುಣೈರ್ ಆತ್ಮನೇ ಮನ್ಯತೆ. ಅವನು ತಾನು ಮಾಡ್ತೇನೆ ಅಂತಕ್ಕಂಥ ಭ್ರಮೆಗೊಳಗಾಗ್ತಾನೆ. ವಸ್ತುಗಳ ಸ್ವಭಾವನ ಅರ್ಥ ಮಾಡಿಕೊಂಡು ಕಾರನ್ನು ನಾನೇ ಮಾಡಿ ಮುಂದಕ್ಕೆ ಗೋಡೆ ಹೊಡೆಯುತ್ತೆ ಅಂದ್ರೆ ಗೋಡೆ ಡ್ರೈವಿಂಗ್ ಹಾಕ್ಬೇಕು ಅದಕ್ಕೆ. ಅಂದ್ಬಿಟ್ರೆ ಗೋಡೆ ಹೊಡೆದೇ ಹೊಡಿತೀವಿ, ಗ್ಯಾರಂಟಿ. ಅದು ಏನ್ ಮಾಡ್ಬೇಕೇನು, ಪಡೆದಂತ ನೋಡ್ಕೋಬೇಕು. ಅದು ಡ್ರೈವರ್ ಕೆಲಸ, ಅದು ದೇಹದ ಇಂದ್ರಿ ಇಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಏನ್ ಮಾಡ್ಬೇಕೇನು, ಸದಾಕಾಲ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ನಮ್ಮ ಜನ ಏನ್ ಮಾಡಿ ಸ್ವಾಭಾವಿಕ ಬಿಡ್ರಿ, ಪಾಪ ವಯಸ್ಸು ಸಹಜ. ಹಾಗೆಲ್ಲ ಮಾಡಿದ್ರೆ ಜನ ಎಲ್ಲ ಮಾಡೋದ್ರ ಗತಿ ಏನು? ವಯಸ್ಸು ಸಹಜ, ಎಲ್ಲರೂ ಅದೇ ರೀತಿ ಮಾಡಿದ್ದಾರ? ವೆಹಿಕಲ್ ಡೌನಲ್ಲಿ ಹೋಗೋ ಸಹಜ ಬಿಡಿ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ನ್ಯಾಚುರಲ್ ಅಂತ ಆಗಿಬಿಡುತ್ತೆ ಅಷ್ಟೇ. ಯಾರು ಶಿಕ್ಷೆ ಇಲ್ಲ ಏನೂ ಇಲ್ಲ, ತಪ್ಪು. ಅದು ವಸ್ತುಗಳ ಸ್ವಭಾವ ಹೇಗೆ ಇದ್ರೂ ಕೂಡ ಮನುಷ್ಯನ ಏನ್ ಜವಾಬ್ದಾರಿ ಇದೆ, ನಿಯಂತ್ರಣ ಮಾಡ್ಬೇಕಾದ. ಅದೃಷ್ಟಿಯಲ್ಲಿ ಗುಣೈರ್ ಆತ್ಮನಿ ಮನ್ಯತೆ, ತಾನೇ ಹೋಗ್ತಾನೆ ಅಂತಕ್ಕಂಥ ಭ್ರಮೆಗೊಳಗಾಗ್ತಾನೆ. ತದಶ್ಚ ಸಂಸ್ಕೃತಿರ್ ಬಂಧ ಪಾರತಂತ್ರ್ಯಂಚ ತತ್ಕೃತಂ ಭವತ್ಯ ಕರ್ತುರೀಶಸ್ಯ ಸಾಕ್ಷಿಣೋ ನಿರ್ವೃತಾತ್ಮನಃ. ತದಶ್ಚ ಸಂಸ್ಕೃತಿ ಬಂಧ ಪಾರತಂತ್ರ್ಯಂಚ ತತ್ಕೃತಂ ಭವತಿ ಅಕರ್ತು ಈಶಸ್ಯ ಸಾಕ್ಷಿಣ ನಿರ್ವೃತಾತ್ಮನಃ. ಇದೇ ಅಭಿಮಾನ ಅಂದ್ರಿದೆ. ತದಶ್ಚ ಸಂಸ್ಕೃತಿ, ಈಗ ಅಭಿಮಾನವನ್ನೇನು ಹೊಂತಾನಲ್ಲ ಅದಕ್ಕೇನಂತ ಕರೀತಾರೆ, ಇದೇ ಸಂಸಾರ ಅಂದ್ರಿದ್ದೇನೆ. ಬಂಧ, ಬಂಧ ಸಂಸ್ಕೃತಿ ಅಂದ್ರೂ ಒಂದೇ, ಬಂಧ ಅಂದ್ರೆ ಒಂದೇ. ಪಾರತಂತ್ರ್ಯದ ಪ್ರಭಾವ ಇದು. ಪಾರತಂತ್ರ್ಯಂಚ ತತ್ಕೃತ, ಪರಮಾತ್ಮನ ಆಧೀನದಲ್ಲಿರತಕ್ಕಂಥ ಜೀವ ಇಂಥ ಅಭಿಮಾನಕ್ಕೆ ಒಳಗಾಗ್ತಾನೆ. ಭವತಿ ಅಕರ್ತು ಈಶಸ್ಯ ಸಾಕ್ಷಿಣೋ ನಿರ್ವೃತಾತ್ಮನಃ. ಆದ್ರೆ ಜೀವ ನಿಜವಾಗಲೂ ಕೂಡ ಏನಲ್ಲ, ಸ್ವತಂತ್ರ ಕರ್ತೃ ಅಲ್ಲ. ಏನ್ ತಿಳ್ಕೊತಾನೆ, ನಾನು ಸ್ವತಂತ್ರ ಕರ್ತ ಅಂತ ಭ್ರಮೆಯೊಳಗಾಗಿಬಿಡುತ್ತಾನೆ. ಅದು ಎಲ್ಲದಕ್ಕೆ ಸಾಕ್ಷಿ ಯಾರಾಗಿದ್ದಾರೆ ಅದಕ್ಕೆಲ್ಲ ಕೂಡ ಪರಮಾತ್ಮ ಸ್ವತಃ ಇದನ್ನು ನೋಡ್ತಾ ಇದ್ದಾನೆ. ಆ ಒಂದು ಅಭಿಪ್ರಾಯ ಯಾವಾಗ ಅರ್ಥ ಆಗುತ್ತೋ ಅವಾಗ ಏನಾಗುತ್ತೆ, ಅವನಿಗೆ ಅಭಿಮಾನ ಹೋಗಿಬಿಡುತ್ತೆ. ಅಭಿಮಾನ ಅನ್ನೋದೇನು, ಯಾವುದರ ತನ್ನ ಸಂಬಂಧಪಟ್ಟಿಲ್ಲ, ಯಾವುದರ ತನ್ನ ಕರ್ತೃತ್ವಾದಿಗಳಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅದಿದೆ ಅಂತ ತಿಳ್ಕೊಳ್ಳೋದಕ್ಕೇನಂತಾರೆ, ಇದನ್ನು ತಿಳ್ಕೊಳ್ಳೋದಕ್ಕೇನಂತಾರೆ, ಅದೇ ಭ್ರಮೆ ಅಂತ ಕರಿ. ಮಠಕ್ಕೆ ತನ್ನ ಪಾಡಿ ತನಕ ಕೊಡ್ತಾನೆ ಅಷ್ಟೇ ಹೊರತು ಉಳಿದ್ರೆ ಎಲ್ಲಿಕ್ಕೂ ಅದೆಲ್ಲ ಇವನ್ ರೈಟ್ ಅಲ್ಲ. ಅದೆಲ್ಲ ಕೂಡ ಮನೆಯಲ್ಲಾರೂ ಮಾಡ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ತನ್ನ ವ್ಯವಸ್ಥೆ ನೋಡ್ಕೋಬೇಕಷ್ಟೇ. ಸಂಸಾರದಲ್ಲಿ ಹೇಗಿರಬೇಕು ವ್ಯವಸ್ಥೆ, ದೇವರು ಮಾಡಿ ನಮ್ಮ ಸಾಧನೆ ಮಾಡ್ಕೊಂಡು ಹೋಗಿರ್ಬೇಕೆ ಹೊರತು ಈ ಮಾಡಬಾರ್ದು. ಅಲ್ಲಿ ವೆಚ್ಚರ ಇರುತ್ತಲ್ಲ, ಮಠಕ್ಕೆ ಹೋದಾಗ ಊಟದ ಅಷ್ಟೇ ನಮ್ಮ ಕೆಲಸ ಅಂತ ಹೇಗಿರುತ್ತೋ ಇಲ್ಲೂ ಕೂಡ ಏನಿರಬೇಕು, ಅಂಗಳದಲ್ಲಿ ಪಕ್ಷಿ ಕುಳಿತಂತೆ ಕುಳಿತು ಹಾರಿ ಹೋದಂತೆ ಹಾಗಿರ್ಬೇಕ ಹೊರತು ಇಲ್ಲದ ಏನ್ ಮಾಡಬಾರ್ದು. ಅದು ಉಪದ್ಯಾಪತನ ಅಂತ ಕರೀತಾರೆ. ಸಂಬಂಧ ಪಡೆದೇ ಇದ್ರ ಬಗ್ಗೆ ಪರಿಗಣಿಸುವ ಅರ್ಥ ಇಲ್ಲ. ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತಿ ಪರಃ. ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತಿ ಪರ. ಎಲ್ಲ ಭಗವದ್ಗೀತೆಯ ಶ್ಲೋಕಗಳೇ ಅದೇ ರೀತಿ ಸ್ವಲ್ಪ ರೂಪಾಂತರದಲ್ಲಿ ಬಂದಿರೋದು. ಕಾರ್ಯಕಾರಣ ಕರ್ತೃತ್ವೇ ಕಾರ್ಯಕಾರಣ ಭಾವ, ಅದರಲ್ಲಿ ಕಾರ್ಯಕಾರಣ ಭಾವ ಅಂದ್ರೇನು, ಈ ಒಂದು ಗಡಿಗೆ ಬಂಡೆ ಇದೆ, ಗಡಿಗೆ ಆಗುತ್ತೆ ಅದರಿಂದ. ಇದು ಕಾರ್ಯಕಾರಣ ಭಾವ, ಇದರಲ್ಲಿ ಯಾವುದಿದು ಪ್ರಕೃತಿಯ ರೋಲ್ ಇದೆ. ಮಣ್ಣಿನಿಂದ ಗಡಿಗೆ, ಗೊತ್ತಾಯ್ತಾ, ಗಡಿಗೆಲಿ ನೀರು ತುಂಬ ಇತ್ಯಾದಿ ಕೆಲಸ ಮಾಡ್ತಾ ಇದೆ. ಕಾರ್ಯಕಾರಣ ಕರ್ತೃತ್ವ ಇಲ್ಲಿ, ಇಲ್ಲಿ ಕಾರಣ ಮತ್ತು ಕಾರ್ಯ ಅಂದ್ರೆ ಉಪಾದಾನ ಕಾರಣ ಮತ್ತು ಕಾರ್ಯ ಅಂತ ಅರ್ಥ. ಉಪಾದಾನ ಕಾರಣ ಅಂದ್ರೆ ಏನು? ಮೆಟೀರಿಯಲ್ ಕಾಸ್, ಮಣ್ಣು ವಿಗ್ರಹ ಆಗೋದು, ಮಣ್ಣು ಮಡಿಕೆ ಆಗೋದಿದೆಯಲ್ಲ ಅದೆಲ್ಲ ಕೂಡ ಅಂಥದ್ದು. ಆದರೆ ಜೀವ ಆ ರೀತಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಜೀವ ಏನ್ ಮಾಡ್ತಾನೆ? ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತೇ ಪರ. ಭೋಕ್ತೃತ್ವೇ ಸುಖ ದುಃಖಾನಾಂ, ಸುಖ ದುಃಖಗಳ ಅನುಭವ ಜಡ ಪದಾರ್ಥಗಳಿಗಿಲ್ಲ, ಗೊತ್ತಾಯ್ತಾ. ಅನುಭವ ಯಾರಿಗೆ? ಚೇತನಿಗೆ. ಅದಕ್ಕೆ ಭೋಕ್ತೃತ್ವ ಅಂತ ಕರೀತಾರೆ. ಭೋಕ್ತೃತ್ವ ಅಂದ್ರೆ ಏನು? ಅಭಿಮಾನದಿಂದ ಪದಾರ್ಥ ಹೊಂದೋದು. ಅವು ಮೆಟೀರಿಯಲ್ ಕಾಸ್ ಅಷ್ಟೇ. ಸುಖ ದುಃಖಾನಾಂ ಭೋಕ್ತೃತ್ವೇ ಪುರುಷ ಪ್ರಕೃತೇ ಪರ. ಇದಕ್ಕೂ ಮತ್ತೆರಡು ಅರ್ಥ. ಒಂದು ಭಗವದ್ಗೀತಾ ಪಾಠ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಜಾಸ್ತಿ ಹೇಳೋದಿಲ್ಲ ಇದರಲ್ಲಿ. ಭಗವತಾತ್ಪರ್ಯದಲ್ಲಿ ಅಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಎರಡು ರೀತಿ ಅರ್ಥ. ಒಂದು ಮಣ್ಣು ಮಡಿಕೆ ಆಯಿತು ಅಂತ ಹೇಳ್ಕೊಂಡ್ರೆ ಮಣ್ಣು ಮಡಿಕೆ ಆಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ. ಮಹಾಲಕ್ಷ್ಮೀದೇವ್ ಏನ್ ಮಾಡ್ತಾರೆ? ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿಸ್ತಾರೆ. ಅದು ಎರಡನೇ ಅರ್ಥ. ಅದೇ ರೀತಿ ಜೀವನಿಗೆ ಏನ್ ಬರುತ್ತೆ? ಅಭಿಮಾನ ಬರುತ್ತೆ. ಅಭಿಮಾನ ಜೀವನಿಗೆ ಬರುತ್ತೆ ಎಂಬುದು ಎಷ್ಟು ಮುಖ್ಯವೋ, ಅದು ಯಾರ ಅಧೀನದಲ್ಲಿದೆ ಸುಖ ದುಃಖಗಳ ಅನುಭವ? ದೇವ್ರ ಕೈಲಿದೆ. ಪುರುಷ ಪ್ರಕೃತೇ ಪರ, ಪ್ರಕೃತಿಯ ಮೇಲಿರತಕ್ಕಂಥ ಪರಮಾತ್ಮ ಅದನ್ನ ನಿಯಂತ್ರಣ ಮಾಡ್ತಾನೆ. ಇಲ್ಲದ್ರೆ ಜೀವನಿಗೆ ಏನಾಗೋದಿಲ್ಲ? ಸುಖನೂ ಆಗೋದಿಲ್ಲ, ದುಃಖನೂ ಆಗೋದಿಲ್ಲ. ಗೋಮಾದರ್ಶನದ ಏನು ಅರ್ಥ ಆಗೋದಿಲ್ಲ ಅವನಿಗೆ. ಅವನಿಗೆ ಅನುಭವಿಸ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅವನಿಗೆ. ಎಚ್ಚರ ಕೊಟ್ಟ ದೇವ್ರು ಏನ್ ಮಾಡ್ತಾನೆ? ಅನುಭವ ಹುಟ್ಟಿಸ್ತಾರೆ. ಆದ್ರಿಂದ ಸುಖ ಬರಬೇಕಾದ್ರೂ ದೇವರ ದಯೆ ಬೇಕು, ದುಃಖ ಬರಬೇಕಾದ್ರೂ ದೇವರ ದಯೆ ಬೇಕು. ಕೆಲವು ಸುಖ ಎಷ್ಟೋ ಒಳ್ಳೊಳ್ಳೆ ಪದಾರ್ಥ ಕೊಟ್ಟರು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅವ್ರ ಕೈ, ಅವರ ರುಚಿ ಕಟ್ ಮಾಡಿಬಿಡ್ತಾರೆ. ಅವಾಗ ಏನ್ ಮಾಡೋಕ್ಕಾಗತ್ತೆ? ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ಅಪಿಟೇಟೇ ಇಲ್ಲದ ಮಾಡಿಬಿಡ್ತಾರೆ. ಕೆಲವು ಸಾಮಾನ್ಯ ಗಂಜಿ ತಿಂದರೂ ಭಾರಿ ರುಚಿ ಬರ ಮಾಡ್ತಾನೆ ಪರಮಾತ್ಮ, ಗೊತ್ತಾಯ್ತಾ. ಅವ್ರಿಗೇನು ಮಾಡ್ತಾನೆ? ಸುಖ ಎಲ್ಲಿಂದ ಹುಟ್ಟುತ್ತೀಗ? ದೇವರ ಅನುಗ್ರಹ. ಅದೇ ರೀತಿ ಅವನು ಒಳ್ಳೆ ಪದಾರ್ಥ ತಿಂದರೂ ದುಃಖ ಆಗುತ್ತೆ ಅವನಿಗೆ. ಅದು ಒಳ್ಳೆ ಕೀರ ಹಾಕಿದ್ರು ತಿನ್ನಕ್ಕೆ ಬರ್ತಾ ಇಲ್ಲ ಅವನಿಗೆ, ಅದಕ್ಕೆ ರುಚಿ ಕೊಟ್ಟೇ ಇಲ್ಲ ಪರಮಾತ್ಮ. ಕಹಿ ಅನ್ನಿಸ್ತಾ ಅವ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಕೈಯಲ್ಲಿ ಸುಖ ಪಡೋದು ನಮ್ಮ ಕೈಯಲ್ಲಿಲ್ಲ, ದುಃಖ ಪಡೋದು ನಮ್ಮ ಕೈಯಲ್ಲಿಲ್ಲ. ಆಗ ಅದೆಲ್ಲ ಅರ್ಥ ಮಾಡ್ಕೊಳ್ತಷ್ಟು ಏನು ಮಾಡ್ತಾನೆ ಪರಮಾತ್ಮ? ದುಃಖ ಕೊಡೋದೇ ಇಲ್ಲ, ಸುಖ ಮಾತ್ರ ಕೊಡ್ತಾನೆ. ಭಗವಾನ್ ಉವಾಚ, ಆಗ ದೇವಹೂತಿ ದೇವಿ ಕೇಳ್ತಾರೆ. ದೇವಹೂತಿ ರುವಾಚ, ಪ್ರಕೃತಿ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋರಸ್ಯ ಸದಸಚ್ಚಯದಾತ್ಮಕಂ. ಪ್ರಕೃತೇ ಪುರುಷಸ್ಯ ಅಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ, ಪುರುಷೋತ್ತಮ ಕಪಿಲ, ಪ್ರಕೃತೇ ಲಕ್ಷಣಂ ಬ್ರೂಹಿ, ಪುರುಷಸ್ಯ ಲಕ್ಷಣಂ ಬ್ರೂಹಿ. ಪ್ರಕೃತಿಯ ಲಕ್ಷಣವನ್ನು ಹೇಳು, ಪುರುಷನ ಲಕ್ಷಣವನ್ನು ಹೇಳು. ಅಸ್ಯ ಕಾರಣಯೋ ಲಕ್ಷಣಂ ಬ್ರೂಹಿ, ಅವುಗಳಿಗೇನು ಕಾರಣ ಇದೆಯಲ್ಲ. ಸದಸಚ್ಚ ಯದಾತ್ಮಕಂ, ಸತ್ತಂದ್ರೆ ಮೃತ ಪದಾರ್ಥ, ಅಸತ್ ಅಂದ್ರೆ ಅಮೃತ ಪದಾರ್ಥ, ಅವೆಲ್ಲ ಯಾರಿಂದ ಹುಟ್ಟಿದ್ವು ಅಂತಿದ್ದಾರೆ, ಅದೆಲ್ಲನ್ನು ತಿಳಿಸಿಕೊಡು ಅಂತ ಹೇಳಿದ್ದಾರೆ. ಪ್ರಕೃತಿ ಲಕ್ಷಣ, ಪುರುಷ ಲಕ್ಷಣ, ಈ ಕಾರ್ಯಕಾರಣಗಳ ಲಕ್ಷಣ ಎಲ್ಲವನ್ನೂ ತಿಳಿಸಿಕೊಡು ಅಂತ ಕೇಳಿ. ಭಗವಾನುವಾಚ, ಯತ್ತ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್. ಯತ್ ತತ್ ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್. ಇದು ಯತ್ ತತ್ ತ್ರಿಗುಣಂ, ತ್ರಿಗುಣಾತ್ಮಕವಾದದ್ದಿದೆಯಲ್ಲ ಇದು ಪ್ರಕೃತಿ ಅಂತ ಕರೀತ. ತ್ರಿಗುಣಾತ್ಮಕ ಅಂದ್ರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತಕ್ಕಂಥ ಮೂರು ಗುಣಗಳಿಂದ ಕೂಡಿರೋದು ಪ್ರಕೃತಿ. ಅವ್ಯಕ್ತ, ಅವ್ಯಕ್ತ ಅಂದ್ರೂ ಅದೇ ನಿತ್ಯಂ, ಅದು ಮೂರು ಜನ ಪ್ರಕೃತಿ ಏನಾಗಿರುತ್ತೆ ಯಾವಾಗಲೂ ನಿತ್ಯ, ಡೆಸ್ಟ್ರಾಯ್ ಆಗೋದೇ ಇಲ್ಲ. ಅದೇ ಸೈನ್ಸ್, ಅದು ಬ್ಯಾಟ್ರಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳ್ತಾರಲ್ಲ, ಅದೇ ನಿತ್ಯಂ. ಹಾ, ಅವ್ಯಕ್ತ ಅಂತ ಹೆಸರು ಅದಕ್ಕೆ. ಅವ್ಯಕ್ತ ತತ್ವ ಅಂದ್ರೂ ಒಂದೇ, ಮಹತ್ತತ್ವ ಅದು ಪ್ರಕೃತಿ ಅಂದ್ರೂ ಒಂದೇ, ಪ್ರಧಾನ ಅಂದ್ರೂ ಒಂದೇ, ಹೆಸರುಗಳು. ಎತ್ತ ತ್ರಿಗುಣಂ ತದ ಅವ್ಯಕ್ತ, ಅದಕ್ಕೆ ಅನ್ವಯ. ನಿತ್ಯಂ ಸದಸದಾತ್ಮಕಂ, ಇದರಲ್ಲಿ ಎರಡು ಭಾಗ ಇದೆ, ಮೂರ್ತ ಪದಾರ್ಥ, ಅಮೂರ್ತ ಪದಾರ್ಥ. ಈ ಪೃಥ್ವಿಯ ತೇಜಸ್ಸುಗಳಲ್ಲೇನವು ಮೂರ್ತ, ವಾಯು ಆಕಾಶಗಳೇನವು ಅಮೂರ್ತ. ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ ಅರ್ಥ. ಅಮೂರ್ತ ವಸ್ತುಗಳು ಅಂದ್ರೆ ಇಲ್ಲಿ ಸ್ಪೇಸ್ ಇದೆ, ಅಬ್ಸ್ಟ್ರಾಕ್ಟ್, ಇಲ್ಲಿ ಟೈಮ್ ಇದೆ, ಅಬ್ಸ್ಟ್ರಾಕ್ಟ್. ಈ ಪುಸ್ತಕ ಇವೆಲ್ಲ ಕಾಣುತ್ತೆ, ಕಣ್ಣಿಗೆ ಕಾಣುತ್ತೆ. ಪ್ರಧಾನಂ ಪ್ರಕೃತಿಂ ಪ್ರಾಹುಹು, ಅದು ಪ್ರಧಾನ ಅಂತ ಹೆಸರು, ಪ್ರಕೃತಿ ಅಂತ ಹೆಸರು, ಅವ್ಯಕ್ತ ಅಂತ ಹೆಸರು, ಇವಿಷ್ಟು ಕೂಡ ಅದು ಹೆಸರುಗಳು. ಅವ್ಯಕ್ತ ಅನ್ನ ಹೆಸರಲ್ಲೇ ಭಗವದ್ಗೀತೆಯಲ್ಲಿ ಕರೆದಿರೋದು. ಏತ್ವಾಮ ಅಕ್ಷರಂ ಅವ್ಯಕ್ತಂ ತೇಷಾಂಕೇ ಯೋಗವಿತ್ತಮಃ. ಅವ್ಯಕ್ತೋಪಾಸನೆ ಮಾಡ್ತಾರಲ್ಲ ಅವರಿಗೆ, ಎಂಥ ಅವರು ಶ್ರೇಷ್ಠನೋ, ನಿನ್ನ ಉಪಾಸನೆ ಮಾಡೋ ಶ್ರೇಷ್ಠನೋ, ಅವ್ಯಕ್ತ ಅಂತ ಬಂತು. ಕೂಟಸ್ಥಂ ಅಕ್ಷರ, ಕೂಟಸ್ಥೋ ಅಕ್ಷರ ಉಚ್ಚತೆ, ಅಲ್ಲಿ ಅಕ್ಷರ ಅಂತ ಕರೆದು ಪ್ರಧಾನ ಅಂತ ಕರೀತಾರೆ. ಅದೆಲ್ಲ ಮೂಲ ಜಗದ ಪ್ರಕೃತಿ ಅನೇಕ ಹೆಸರುಗಳು. ಪ್ರಧಾನಂ ಪ್ರಕೃತಿ ಹೇಳಿದ್ನಲ್ಲಿ ವಾಯು ಆಕಾಶ, ಅವರ ಕಣ್ಣಿಗೆ ಕಾಣದೇ ಇರೋವೆಲ್ಲ ಅಮೃತ ಪದಾರ್ಥ, ಅಬ್ಸ್ಟ್ರಾಕ್ಟ್ ಅಂತ ಅರ್ಥ. ಪ್ರಧಾನಂ ಪ್ರಕೃತಿ ಅವ್ಯಕ್ತ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತಾನೆ ಅರ್ಥ. ಮೂಲ ಜನರ ಪ್ರತಿ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಇದು ಮಾಡಿ ಆಯ್ತು, ಚಪಾತಿ ಮಾಡಿ ಆಯ್ತು, ಹಿಟ್ಟು ಕಾಣೋದಿಲ್ಲ ಕಣ್ಣಿಗೆ, ಅರ್ಥ ಆಯ್ತು. ಈಗ ಅನ್ನ ಮಾಡಿ ಆಯ್ತು, ಅಕ್ಕಿ ಕಣ್ಣಿಗೆ ಕಾಣೋದಿಲ್ಲ. ಹಾ, ಮೊಸರು ಮಾಡಿ ಆಯ್ತು, ಏನು ಕಾಣೋದಿಲ್ಲ? ಹಾಲು ಕಣ್ಣಿಗೆ. ತುಪ್ಪ ಮಾಡಿ ಆಯ್ತು, ಹಾಲು ಮೊಸರು ಯಾವುದು ಕಣ್ಣಿಗೆ ಕಾಣೋದೇ ಇಲ್ಲ. ಗೊತ್ತಾಯ್ತಾ, ಇವತ್ತೆಲ್ಲ ಟ್ರಾನ್ಸ್ಫರ್ ಆಗಿ ಬಂದಾಯ್ತು, ಈಗ ಯಾವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಈಗ ಅವ್ಯಕ್ತತ್ವ ಕಣ್ಣಿಗೆ ಕಾಣೋದಿಲ್ಲ, ಅರ್ಥ ಆಯ್ತಾ? ಈಗ ಅದು ಮೊಸರಾಗಿರೋದೇ ಪೂರ್ತಿ ಹಾಲೆ ಮೊಸರಾಗಿರೋದು, ಹಾಲಿನ ರೂಪದಲ್ಲಿ ಕಾಣೋದಿಲ್ಲ, ಅದು ಅವ್ಯಕ್ತ ರೂಪದಲ್ಲಿ ಕಾಣದಿರೋದಕ್ಕೆ ಅವ್ಯಕ್ತ ಅಂತ ಹೆಸರು. ಅದಕ್ಕೆ ಅದನ್ನ ಹೇಳೋದಕ್ಕೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರಕ ಪರಿದೇವನ ಪ್ರಧಾನಂ ಪ್ರಕೃತಿ ಪ್ರಾಹು ಅವಿಶೇಷಂ ವಿಶೇಷ. ಅದು ವಿಶೇಷ ಇಲ್ಲ, ವಿಶೇಷ ಇದ್ದಾಗ ಕಾಣುತ್ತೆ ಅಂತ ಹೇಳ್ತಾರೆ. ವಿಶೇಷ ಇಲ್ಲ ಅಂದ್ರೇನು? ಮೂಲ ಜಡ ಪ್ರಕೃತಿಗೆ ವಿಶೇಷ ಅಂದ್ರೆ ಕಾರ್ಯ, ಅದು ಕಾರ್ಯದ ರೂಪದಲ್ಲಿ ಇಲ್ಲ, ಮೊದಲಿಗೆ ಅದು ಕಾರ್ಯದ ರೂಪದಲ್ಲಿ ಇಲ್ಲ, ಮಣ್ಣು ಮಣ್ಣಿನ ರೂಪದಲ್ಲಿ ಇದೆ, ಗಡಿಗೆ ರೂಪದಲ್ಲಿ ಇಲ್ಲ. ಅದಕ್ಕೆ ವಿಶೇಷ ಅಂದ್ರೆ ಕಾರ್ಯ, ಅವಿಶೇಷ ಅಂತ ಹೇಳಿದ್ರೆ ಕಾರ್ಯ ರೂಪವಲ್ಲದೆ ಇರತಕ್ಕಂಥ ರೂಪದಲ್ಲಿ ಮೂಲ ಜಡ ಪ್ರಕೃತಿ ಇದೆ. ಇದು ಜಡ ಮೂಲ ಜಡ ಪ್ರಕೃತಿಯ ಪರಿಚಯ ಇದಿಷ್ಟು ಕೂಡ. ಪಂಚಭಿ ಪಂಚಭಿರ್ ಬ್ರಹ್ಮ ಚತುರ್ಭಿ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಈ ಪ್ರಧಾನ ತತ್ವ ಸಂಬಂಧಪಟ್ಟದ್ದು 24 ತತ್ವಗಳಿವೆ ಅಂತ ಹೇಳ್ತಾರೆ. ಈ ಪ್ರಧಾನ ತತ್ವವನ್ನು ಒಳಗೊಂಡಂತೆ ಪಂಚಭಿ ಪಂಚಭಿ ಬ್ರಹ್ಮ ಚತುರ್ಭಿ ದಶಭಿ ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಪಂಚಭಿ ಪಂಚಭಿ 5 ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಆಮೇಲೆ ದಶ, ಆಮೇಲೆ ಶಬ್ದಾದಿಗಳು, ಅವೆಲ್ಲ ಕೂಡ ತನ್ಮಾತ್ರಾದಿಗಳು, ಮತ್ತು ಪಂಚಭೂತಗಳು. ಪಂಚಭೂತಗಳು, ಪಂಚ ತನ್ಮಾತ್ರಗಳು ಎಷ್ಟಾಯ್ತು ಅಲ್ಲಿಗೆ? 20. ಪಂಚಭಿ ಪಂಚಭಿ ದಶಭಿ 20, ಚತುರ್ಭಿ. ಅದರಲ್ಲಿ ಅವ್ಯಕ್ತ, ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಅಷ್ಟೆಷ್ಟಾಯ್ತು ಅಲ್ಲಿಗೆ? 24 ತತ್ವಗಳು. ಇದಕ್ಕೇನ ಏತ ಚತುರ್ವಿಂಶತಿ ಗಣಂ ಪ್ರಾಧಾನಿಕಂ ವಿದುಹು. ಈ 24 ತತ್ವಗಳನ್ನ ಪ್ರಧಾನದಿಂದ ಹುಟ್ಟಿ ಬರುತ್ತೆ ಅಂತ ತಿಳ್ಕೋ ಅಂತ ಹೇಳಿದ್ದಾರೆ. ಪ್ರಧಾನದಿಂದ ಹುಟ್ಟಿ ಬರೋದೆಷ್ಟು? 24 ತತ್ವಗಳು ಬರುತ್ತೆ. ಪ್ರಧಾನ ಅಂಬುದು ಮೂಲತ ಒಂದು ತತ್ವ, ಅದರ ಒಂದು ಪಾರ್ಟ್ ಅದು ಅವ್ಯಕ್ತ. ಇಲ್ಲಿ ಅನೇಕರಿಗೆ ಗೊತ್ತಾಗೋದಿಲ್ಲ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆಗಳು ಯಾರು ಅಂತ ಕೇಳಿದರೆ, ತತ್ವನ್ಯಾಸದಲ್ಲಿ ಏನಂತ ಹೇಳೋದು ಹೇಳ್ಬೇಕಾರೆ? ತತ್ವನ್ಯಾಸದಲ್ಲಿ ಯಾರು ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆಗಳು? ಬ್ರಹ್ಮಾಣಿ ಭಾರತಿ, ಸರಸ್ವತಿ ಭಾರತೀಯರು ಅವ್ಯಕ್ತ ತತ್ವಕ್ಕೆ. ಅವರು ಮಹತ್ತತ್ವಕ್ಕೆ ಯಾರು? ಬ್ರಹ್ಮವಾಯುಗಳು. ನೋಡೋದು ಸ್ವಲ್ಪ ಪುಟ ಪಾಠ ಕಾಣಿಸುತ್ತೆ. ಅವ್ಯಕ್ತ ತತ್ವಕ್ಕೆ ಆಕ್ಚುಲಿ ಯಾರು? ಮಹಾಲಕ್ಷ್ಮಿ. ಇಲ್ಲಿ ನೋಡಿದ್ರೆ ಇವರು ಅಂತ ಹೇಳ್ತಾರೆ, ಅದಕ್ಕೆ ಆಚಾರ ಕ್ಲಾರಿಫಿಕೇಷನ್ ಕೊಡ್ತಾರೆ ತಂತ್ರಸಾರದೊಳಗೆ. ಅವ್ಯಕ್ತ 2 ಫಾರಂನಲ್ಲಿದೆ, ಮೂಲ ಜಡ ಪ್ರಕೃತಿ ಇದೆಯಲ್ಲ ಅದು ಅವ್ಯಕ್ತನೇ. ಅದರಿಂದ ಫಸ್ಟ್ ಅವ್ಯಕ್ತದ ಒಂದು ಪಾರ್ಟ್ ಇದೆ, ಮುಂದೆ ಮಹತ್ತತ್ವಾದಿಗಳೆಲ್ಲ ಬರುತ್ತೆ. ಮೂಲ ಜಡ ಪ್ರಕೃತಿ ಮಹಾಲಕ್ಷ್ಮಿನೇ. ಈ ವಿಕಾರ ಹೊಂದಿದ ಫಸ್ಟ್ ಸ್ಟೇಜ್ ಇದೆಯಲ್ಲ ಅದಕ್ಕೆ ಅವ್ಯಕ್ತ ಅಂತ ಕರೀತಾರಲ್ಲ, ಅದಕ್ಕೆ ಯಾರು? ಸರಸ್ವತಿ ಭಾರತೀಯರು. ಗೊತ್ತಾಯ್ತಾ? ಅವ್ಯಕ್ತ ತತ್ವದ 2 ಭಾಗ, ಆವಾಗ ಕನ್ಫ್ಯೂಷನ್ ಇರೋದಿಲ್ಲ. ಮಹಾಭೂ ತಂತ್ರಸಾರದಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಇಲ್ಲ ಹೋದ್ರೆ ಏನಾಗ್ತಾಗ್ತದೆ? ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಅಂತ ಹೇಳ್ಬಿಟ್ರು. 24 ತತ್ವಗಳಿಗೆ ವಾಯುದೇವರು ಗುರುಗಳು ಅಂತ ಕೇಳಿದಾಗ ಕನ್ಫ್ಯೂಷನ್ ಏನಾಗ? 24 ತತ್ವ ಬೇರೆ ಇದೆ, ಅದ್ಮೇಲೆ ವಾಯುದೇವರು ಇದ್ದಾರೆ ಅಂತ ತಿಳ್ಕೊಂಡ್ರೆ ವಾಯುದೇವರು ಎಷ್ಟನೇವರಾಗ್ತಾರಾಗ? 25 ಆಗ್ಬಿಡ್ತಾರೆ. ಹಾಗಲ್ಲ, ಚತುರ್ವಿಂಶ ತತ್ವ ದೇವತೆಗಳಲ್ಲಿ ಇವು 24ನೇ ತತ್ವ ಇವರು. ಗೊತ್ತಾಯ್ತಾ? ಉಳಿದವರಿಗಿಂತ ಜಾಸ್ತಿ. ಇವನು ಪ್ರೊಫೆಸರ್ ಹೌದು, ಪ್ರಿನ್ಸಿಪಾಲ್ ಹೌದು, ಅರ್ಥ ಆಯ್ತಾ? ಈಗ 2 ಪೋಸ್ಟಲ್ಲೂ ಇದ್ದಾರೆ. ಈಗ ವಾಯುದೇವರು 24ನೇ ತತ್ವನೂ ಹೌದು, ಆ 23 ತತ್ವಕ್ಕೆ ಒಡೆಯರು ಹೌದು ಅವರು. ಗೊತ್ತಾಯ್ತಾ? ಅದು ಒಂದು ಭಾಗ. ಅದರಲ್ಲಿ ಅವ್ಯಕ್ತತ್ವ ಸೇರಿಬಿಡ್ತಾ ಅಂತ ಕೇಳಿದರೆ, ಬ್ರಹ್ಮ ಸರಸ್ವತಿ ಭಾರತೀಯ ರೂಪದ ಅವ್ಯಕ್ತತ್ವ ಸೇರಿಕೊಂಡಿದ್ದಾರೆ, ಮಹಾಲಕ್ಷ್ಮಿ ಸೇರಿಲ್ಲ ಅದರೊಳಗೆ. ಅರ್ಥ ಆಯ್ತಾ? ಅದನ್ನೆಲ್ಲ ಯೋಚನೆ ಮಾಡಬೇಕು. ಮಹಾಭೂತ ಇಲ್ದವ್ರು ಜಗನ್ನಾಥದಾಸ ಏನು ಹೇಳಿದಾಗ ಅದು ನೋಡೋರಿಗೆ, ಏ ದಾಸರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡ್ಬಿಡೋದು. ಇದನ್ನು ಹಿಡ್ಕೊಂಡ್ಬರೋದ್ರು ದಾಸರು. ಗೊತ್ತಾಯ್ತು? ತಂತ್ರಸಾರ ಎಲ್ಲ ಇಟ್ಕೊಂಡ್ಬಿಟ್ಟು ಅರ್ಥ ಮಾಡಿಕೊಳ್ಳಿ ಅಂತ ಸೇರಿಸಿ ಬರೋದ್ರು. ಮಹಾಭೂತಾನಿ ಪಂಚೈವ ಭೂರಾಪೋ ಅಗ್ನಿರ್ಮರ್ಣವನ್ನಭ ತನ್ಮಾತ್ರಾಣಿ ಚ ತತ್ವಾನಿ ಗಂಧಾದೀನಿ ಮತಾನಿ ಮೇ ಅಂದು ಬಿಡಿಸ್ತಾರೆ. ಈಗ ಪಂಚವಿ ಪಂಚವಿ ಯಾವ ರೀತಿ ಬೇಕಾದ್ರೂ ತಗೋಬಹುದು. ಪಂಚದ ಭೂತಗಳು, ಪಂಚ ತನ್ಮಾತ್ರಗಳು, 10 ಇಂದ್ರಿಯಗಳು ಬೇಕಾದ್ರೂ ಓದ್ಕೋಬಹುದು. ಅದು ಹೀಗೆ ಬೇಕಾದ್ರೂ ಓದ್ಕೋಬಹುದು. ಅದಕ್ಕೆ ಮಹಾಭೂತಾನಿ ಪಂಚೈವ. ಮಹಾಭೂತಗಳು ಅಂದರೆ ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ. ಇದು ಪಂಚ ಮಹಾಭೂತಗಳು ಅಂತ ಕರೀತಾರೆ. ಆಮೇಲೆ ಭೂ ಅವ್ಯಾವ್ಯಾವುದು? ಭೂಹು ಆಪಹ ಅಗ್ನಿಹಿ ಮರುನ್ನಭ ಒಂದೇ ಕಡೆ ಬಂದ್ಬಿಡುತ್ತೆ. ಭೂಹು ಭೂಮಿ, ಆಪಹ ನೀರು, ಅಗ್ನಿಹಿ ಬೆಂಕಿ, ಮರುತ್ ವಾಯು, ನಭ ಅಂದ್ರೆ ಏನು? ಆಕಾಶ. ಈ ವಾಯುದೇವರು ಮತ್ತೆ ಇವರಲ್ಲ, ನೆನ್ಪಿಟ್ಕೋಬೇಕು. ಮತ್ತೆ ಅವ್ಯಕ್ತತ್ವ ಇವರು ಯಾವ ಡಿಫ್ರೆನ್ಸ್ ಆಗಿದೆಯೋ, ಈ ವಾಯುದೇವರು ಏನಲ್ಲ, ಪಂಚಭೂತದ ವಾಯುದೇವರು ಮುಖ್ಯ ಪ್ರಾಣ ಅಲ್ಲ. ಮತ್ತೆ ಅವರಿಲ್ಲಿ ಬರ್ತಾರೆ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಗಳು. ಇದೆಲ್ಲ ಕನ್ಫ್ಯೂಷನ್ ಉಳಿದ್ರೆ ಗೊತ್ತಿಲ್ಲದೆ ಏನ್ ಮಾಡ್ಬಿಡ್ತಾರೆ? ಎಲ್ಲೆಲ್ಲಿ ತಾರತಮ್ಯ ಸರಿ ಇಲ್ಲ ಅಂತೇಳಿ ವಾದ ಮಾಡೋದು, ತಾರತಮ್ಯ ಸುಳ್ಳು ಮೂತ ಹೇಳುತ್ತಾರೆ. ನಾಸಿಕೆ ಮರುತ್ ಬೇರೆ, ಪವವಾಯು ಬೇರೆ, ಅಹಂಕಾರಿಕ ಪ್ರಾಣ ಬೇರೆ, 49 ಪ್ರಾಣದೇವರಿದ್ದ ಅವರು ಬೇರೆ. ಎಷ್ಟರ ವ್ಯತ್ಯಾಸ ಇದ್ದಾರೆ? ಮತ್ತೆ ಪ್ರಾಣ ಅಪಾನ ವ್ಯಾನ ಉದಾನಾದಿಗಳು ಬೇರೆ. ಅದೆಲ್ಲ ಯೋಚನೆ ಮಾಡಿದ್ದೇನೆ. ಒಂದು ಪದ ಬಂದ ತಕ್ಷಣ ಬೈಲಕ್ಕೆ ವಾಯ್ದರು ಉಪಯೋಗ ಮಾಡ್ಕೊಳ್ಳೋದು, ಹೊಗಳೋದು ಬಂದಾಗ ಅವ್ರಿಗೆ ಅಪ್ಪ ಇವ್ರಿಗೆಲ್ಲ ಅಂತ ಹೇಳ್ಬಿಡೋದು. ಅದು ದೋಷ ಇದ್ಬಿಟ್ರೆ ಆ ರೀತಿ ಮಾಡೇ ಮಾಡ್ತಾರೆ. ಭೂಹು ಆಪಹ ಅಗ್ನಿಹಿ ಮರುತ್ ನಭಃ ತನ್ಮಾತ್ರಾಣಿ ಚ ತಾವಂತಿ. 5 ತನ್ಮಾತ್ರಗಳು, ಗಂಧಾದೀನಿ ಮತಾನಿಮೆ, ಗಂಧಾದಿಗಳು. ಗಂಧ ಅನ್ನೋದು ಪೃಥ್ವಿಯಿಂದ ಪ್ರಾರಂಭ. ಈಗ ಶಬ್ದ ರೂಪ ರಸ ಸ್ಪರ್ಶ ಗಂಧ, ಈ ಕಡೆಯಿಂದ ಬಂದರೆ ಗಂಧ ಸ್ಪರ್ಶ ಆಮೇಲೆ ರೂಪ, ಈ ಕಡೆ ಸ್ಪರ್ಶ, ಕೊನೆಗೆ ಶಬ್ದ. ಶಬ್ದ ಆಕಾಶದ್ದು, ಸ್ಪರ್ಶ ವಾಯುವಿಂದು, ಆಮೇಲೆ ತೇಜಸ್ಸು ಅಗ್ನಿದು, ರಸ ಅಂಬೋದು ನೀರಿಂದು, ಗಂಧ ಅಂಬೋದು ಪೃಥ್ವಿದು ಅಷ್ಟೆ. ತನ್ಮಾತ್ರಾಣಿ ಜತಾವಂತಿ ಗಂಧಾದಿ ನಿಮತಾ ನಿಮೇ. ಆಯ್ತ, ಇಂದ್ರಿಯಾಣಿ ದಶ, ಇಂದ್ರಿಯಗಳು ಹತ್ತು, ಯಾವ ರೀತಿ? ಶ್ರೋತ್ರಂ ತ್ವಕ್ ದುಗ್ ದೃಕ್ ರಸನ ನಾಶಿಕಂ. ಶ್ರೋತ್ರಂ ತ್ವಕ್ ದೃಕ್ ರಸನ ನಾಶಿಕಂ. ಶ್ರೋತ್ರ ಕಿವಿ, ತ್ವಕ್ ಅಂದರೆ ಚರ್ಮ, ದೃಕ್ ಅಂದರೆ ಕಣ್ಣು, ರಸನ ಅಂದರೆ ಜಿಹ್ವೆ ನಾಲಿಗೆ, ನಾಶಿಕ ಅಂದರೆ ಮೂಗು. ವಾಕ್, ಕರವ್ ಮತ್ತೆ ಇದು ಜ್ಞಾನೇಂದ್ರಿಯ ಆಗೋಯ್ತು. ಈಗ ಕರ್ಮೇಂದ್ರಿಯಗಳು ಯಾವುದು ಅಂದರೆ ವಾಕ್, ಕರವ್, ಚರಣವ್, ಮೇಢ್ರಂ, ಪಾಯುಹು, ದಶಮೇ ದಶಮ ಉಚ್ಯತೆ. ವಾಕ್, ಕರವ್, ಚರಣವ್, ಮೇಢ್ರಂ, ಪಾಯು, ಉಪಸ್ಥ, ಮೇಢ್ರಂ ಅಂದರೆ ಉಪಸ್ಥ, ಪಾಯು, ಐದು ಕೂಡ ಏನಿವು, ದಶಮ ಉಚ್ಯತೆ. ಐದು ಹತ್ತಾಯ್ತು, ಐದು ಐದು ಹತ್ತು, ಹತ್ತು ಇಪ್ಪತ್ತು. ಆಮೇಲೆ ಇನ್ನು ನಾಲ್ಕು ಯಾವುದು? ಮನೋ, ಬುದ್ಧಿ, ಅಹಂಕಾರ, ಚಿತ್ತಮಿತಿ, ಅಂತರಾತ್ಮನಃ. ಚತುರ್ಧ ಲಕ್ಷ್ಯತೆ ಭೇದೋ ವೃತ್ಯಾ ಲಕ್ಷಣ ರೂಪಯ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇತಿ ಅಂತರಾತ್ಮನಃ ಚತುರ್ಧ ಲಕ್ಷ್ಯತೆ. ಈಗ ಮನಸ್ಸು ನಾಲ್ಕು ಭಾಗದಲ್ಲಿದೆ, ಅದರಲ್ಲಿ ನಾಲ್ಕು ಸೇರಿಕೊಂಡು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚತುರ್ಧ ಲಕ್ಷ್ಯತೆ ಭೇದೋ ವೃತ್ಯಾ ಲಕ್ಷಣ ರೂಪಯ. ಲಕ್ಷಣ ರೂಪ ವೃತ್ತಿಯಿಂದ ಅರ್ಥ ಮಾಡ್ಕೋಬೇಕು ಅಂದಾಗ ಅದರಲ್ಲಿ ಏನು ಮಾಡಬೇಕಾಗ, ಚಿತ್ತದೊಳಗೆ ಮಹತ್ತತ್ವ ಸೇರ್ಕೊಂಡ್ಬಿಡುತ್ತೆ. ಬುದ್ಧಿ ಎಂಬ ಮಹತ್ವ, ಮನಸ್ಸು ಬೇರೆ, ಅಹಂಕಾರ ಬೇರೆಯೇ, ಬುದ್ಧಿನ ಅವ್ಯಕ್ತತ್ವ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಹೇಳ್ತಾರೆ ಲಕ್ಷ್ಯತೆ ವೃತ್ಯಾ ಲಕ್ಷಣ ರೂಪಯ. 24 ತತ್ವಜ್ಞಾನ ಬಹಳ ಮುಖ್ಯ. ನಿತ್ಯ ಏನು ಮಾಡಬೇಕು, ಯಾವುದೇ ಜಪಕ್ಕಿಂತ ಮುಂಚೆ, ಗಾಯತ್ರಿ ಆಗಲಿ ಯಾವುದೇ ಮಂತ್ರ ಜಪಕ್ಕಿಂತ ಮುಂಚೆ ತತ್ವನ್ಯಾಸ, ಮಾತೃಕಾನ್ಯಾಸ ಅಂತ ಮಾಡಬೇಕು. ಅವಾಗ ಮಂತ್ರ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಅನೇಕರಿಗೆ ಗಾಯತ್ರಿನೂ ಯಾತಕ್ಕೆ ಫಲ ಕೊಡೋದಿಲ್ಲ, ಅದು ಬೇರೆ ಯಾವುದು ಫಲ ಕೊಡೋದಿಲ್ಲ ಅಂದರೆ ತತ್ವನ್ಯಾಸ ಮಾತ್ರ ಮಿಸ್ ಆಗಿಬಿಟ್ರೆ ಪೂರ್ಣ ಫಲ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಫಲ ಬರುತ್ತೆ, ಇಲ್ಲ ಅಂತಲ್ಲ, ಪೂರ್ಣ ಫಲ ಬರಬೇಕಾದ್ರೆ ತತ್ವನ್ಯಾಸ ಮಾತ್ರ ನ್ಯಾಸ ಮಾಡಿರೋದು. ಬಹಳ ಸುಲಭ ಅದಲ್ಲ, ಕೇಶವಾದ 24 ನಾಮ ಹೇಳಕ್ ಬರೋದು, ಅದು ಯಾಕೆ ಹೇಳಕ್ ಬರೋದಿಲ್ಲ ಅಷ್ಟೇ. ಮೊದಲು ಕಲ್ಲೆ ಹೋದ್ರೆ ಭಾರಿ ದೊಡ್ಡದಾಗ ಕಂಡ ಕಾಣುತ್ತದೆ. ಅವನು ಆಚಮನೆ ಫಣ್ಣು ನಿಂದಾನೆ ಕಳ್ಸೋರು ಆಚಮನೆ ಕಳ್ಸೋ ಹೊತ್ತಿಗೆ ಸುಸ್ತು ಹೊಡ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಬಂದ ಮೇಲೆ ಭಾಳ ಆಚಮ್ಯ ಪ್ರಾಣ ಏನು ಕಣ್ಮಿಷನ್ ಮಾಡ್ತಾ ಇರ್ತಾರೆ. ಹಾಗೆ ಅದು ಹಾಗೇನು, ತತ್ವನ್ಯಾಸ ನಿತ್ಯ ಮಾಡಿಕೊಂಡ್ರೆ ಎಲ್ಲ ಜ್ಞಾನ ಇರುತ್ತಾಗ, ತತ್ವನ ಇಲ್ಲೆಲ್ಲಿ ಮಾಡ್ಕೋಬೇಕು, ಅಭಿಮಾನ ದೇವತೆಗಳು ಯಾರ್ಯಾರು ತಕ್ಷಣ ಗೊತ್ತಾಗುತ್ತೆ, ಅದು ಮರಿಬಾರ್ದು. ಏತಾವಾನೇವ ಸಂಖ್ಯಾತೋ ಬ್ರಹ್ಮಣ ಸಗುಣಸ್ಯ ಹಿ ಸನ್ನಿವೇಶೋಮಯ ಪ್ರೋಕ್ತೋ ಯಃ ಕಾಲ ಪಂಚವಿಂಶಕಃ. ಏತಾನವಾನೇವ ಸಂಖ್ಯಾತಃ ಬ್ರಹ್ಮಣ ಸಗುಣಸ್ಯ ಹಿ ಸನ್ನಿವೇಶ ಮಯ ಪ್ರೋಕ್ತಃ ಯಃ ಕಾಲ ಪಂಚವಿಂಶಕಃ. ಈ ರೀತಿಯಾಗಿ ಏತಾವಾನೇ ವಿಶೇಷವನ್ನು ಆಚಾರ ತಾತ್ಪರ್ಯ ಹೇಳಿದ್ರು ಕೋಟ್ ಮಾಡ್ತಾರೆ. ಬುದ್ಧಿ, ಮನಸ್ಸು, ಚಿತ್ತ ಇವಕ್ಕೆಲ್ಲ ಏನು ಅಹಂಕಾರ, ಚಿತ್ತ ಇವಕ್ಕೆಲ್ಲ ಏನು ವ್ಯತ್ಯಾಸ? ಮನಸ್ಸಿನ ಕಂಪಾರ್ಟ್ಮೆಂಟ್ಸ್ ಇವೆಲ್ಲ ಕೂಡ. ಇಲ್ಲೇನು ವ್ಯತ್ಯಾಸ ಅಂತ ಕೇಳಿದರೆ ವ್ಯತ್ಯಾಸ ತೋರಿಸ್ತಾರೆ. ಭಾಳ ಜನಕ್ಕೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮನಸ್ಸು ರಫ್ ಮನಸ್ಸು ಅಂತ ಹೇಳಿಬಿಡ್ತಾರೆ. ನಾಲ್ಕು ಭಾಗ ಇದೆ, ಇನ್ನೊಂದಷ್ಟು ಐದನೇ ಭಾಗ ಕೂಡ ಇದೆ. ಅದಕ್ಕೆ ಚೇತನ ಅಂತ ಒಂದಿದೆ, ಬಟ್ ಒಂದೃಷ್ಟಿಯಿಂದ ಮನಸ್ಸು ಒಂದೇ ನೋಡ್ದಾಗ ಕಾಣುತ್ತೆ, ಇನ್ನೊಂದರಲ್ಲಿ ಏನಿದೆ ಅದಕ್ಕೆ ನಾಲ್ಕು ಭಾಗ ಇದೆ, ಇನ್ನೊಂದಷ್ಟಿಂದ ಐದು ಭಾಗ ಇದೆ. ನಾಲ್ಕು ಭಾಗ ಅರ್ಥ ಹೇಳ್ತಾರೆ. ಮನಸ್ಸು ಬುದ್ಧಿಯಿಂದ ಏನು ಮಾಡಲಿಕ್ಕೆ ಬರುತ್ತೆ ಅಂದರೆ ಅಧ್ಯವಸಾನಾಯ, ಒಂದು ತೀರ್ಮಾನ ಅಥವಾ ಡೆಸಿಷನ್ ಮಾಡೋದು ಮೇಕಿಂಗ್ ಯಾವುದು? ಬುದ್ಧಿ. ಮನಸ್ಸು ಡಿಸೈಡ್ ಮಾಡೋದಿಲ್ಲ, ಡಿಸೈಡ್ ಮಾಡೋದು ಬುದ್ಧಿ. ಅದು ಅದಕ್ಕೆ ತಪ್ಪ ಡಿಸೈಡ್ ಮಾಡೋದು ಏನಂತಾರೆ ಜನ? ಬುದ್ಧಿ ಇಲ್ಲ ಅಂತಾರೆ, ಮನಸ್ಸಿಲ್ಲ ಬುದ್ಧಿ ಇಲ್ಲ. ಸರಿಯಾಗಿ ಮಾಡಿದ್ರೆ ಓ ಬುದ್ಧಿವಂತ ಅಂದ್ಬಿಡ್ತಾರೆ, ಡಿಸ್ಕ್ರಿಮಿನೇಟ್ ಮಾಡೋ ಅಂತ ಹೇಳ್ತಿದ್ದು, ಇದಕ್ಕೆ ವ್ಯತ್ಯಾಸ ತೋರಿಸ್ಬಿಡ್ತಾರೆ ಬುದ್ಧಿವಂತ. ಅದಿಲ್ಲದೆ ಹೋದರೆ ದಡ್ಡ. ಸೊ ಬುದ್ಧಿ ಅಧ್ಯವಸಾನಾಯ ಸಂಶಯಂ ಕುರುತೇ ಮನಃ. ಈ ಸಂಶಯ ಬಂತಲ್ಲ, ಅದು ಯಾರು ರೋಲ್? ಅದು ಮನಸ್ಸಿನ ರೋಲ್. ಅದಕ್ಕೆ ಹೇಳಿ ಬುದ್ಧಿ ಒಂದು ಸ್ವಲ್ಪ ಯೋಚನೆ ಮಾಡು, ಸಂಶಯ ಇದಾದ ಕರೆಕ್ಟ್ ಹೇಳೋಣ ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾ ಕೊಡ್ತಾರೆ, ಮನಸ್ಸು ವರ್ಕ್ ಮಾಡ್ತಾ ಇದೆ. ಯಾಕೆ ಮನಸ್ಸು ವರ್ಕ್ ಮಾಡ್ತಾ ಇದೆ? ನಿಶ್ಚಯ ಮಾಡಿದ್ರೆ ಬುದ್ಧಿಯಿಂದ ಕೆಲಸ ಆಯಿತು ಅಂತ ಅರ್ಥ. ಅಭಿಮಾನ ಈ ಅಹಂಕಾರ ಇದು ಕನೆಕ್ಟ್ ಮಾಡುತ್ತೆ, ನಾನು ವಿಚಾರ ಮಾಡ್ತಿದ್ದೇನೆ, ಈ ರೀತಿ ಕನೆಕ್ಷನ್ ಕೊಡೋದಲ್ಲ ಯಾವುದದು? ಅಭಿಮಾನ. ಚಿತ್ತಂ ಸ್ಮರಣ ಕಾರಣ, ಹಿಂದಿನ ಮೆಮೊರಿ ನೆನಪು ಮಾಡ್ಕೊಂಡೆ ಅಂತಾರೆ ಚಿತ್ತ ಅಂತ ಕರೆ. ಅಷ್ಟಾಸ ಅರ್ಥ ಎಲ್ಲ ಮರ್ತುಬಿಡ್ತಾ ನಮಗೆ, ಎಲ್ಲ ಕೇಳ್ಬೇಕು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಆಮೇಲೆ ಎಲ್ಲ ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ. ಏನದು? ಸ್ಮರಣ ಶಕ್ತಿ ಇಲ್ಲ. ಕಂಪಾರ್ಟ್ಮೆಂಟ್, ಕಂಪ್ಯೂಟರ್ ಒಳಗೆ ಸೇವ್ ಅಂತ ಕೊಡ್ತಾರಲ್ಲ ಹಾಗೆ, ಮೆಮೊರಿ. ಮೆಮೊರಿ ಇಲ್ಲದೆ ಹೋದ್ರೆ ಏನಾಯ್ತು? ಅಲ್ಲಿಗೆ ಮಾಡಿದ್ದೆಲ್ಲ ವೇಸ್ಟ್. ಎರಡು ತಾಸು ಮಾಡಿದ ಎಲ್ಲ ಹೋಗ್ಬಿಡ್ತು. ಅದು ನೆನ್ಪಿಟ್ಕೊಳ್ದೆ ಹೋದ್ರೆ ಮಾಡಿದ್ದೆಲ್ಲ ವರ್ತ. ಶ್ರವಣ, ಮನನ, ಧ್ಯಾನ. ಮನಸ್ಸಿನ ನಾಲ್ಕು ಭಾಗ ಇದೆ, ನಾಲ್ಕು ಭಾಗ ಇದ್ರೆ ಎಲ್ಲ ಕೆಲಸ ಪರ್ಫೆಕ್ಟ್. ಇನ್ನೊಂದಿದೆ, ಅದ್ಯಾವುದು? ಚೇತನ ಅಂತ ಹೆಸರು. ಅದಕ್ಕೆ ಅದು ಏನಂತ ಕರೆದ್ರೆ ಪ್ರತಿಭಾ. ನಾಲ್ಕರ ಮೇಲೆ ಏನ್ ಮಾಡ್ತಾನವನು? ಕ್ರಿಯೇಟಿವ್ ಪವರ್, ಕ್ರಿಯೇಟಿವಿಟಿ ಎಲ್ರಿಗಿರೋದಿಲ್ಲ. ಆ ಕ್ರಿಯೇಟಿವಿಟಿ ಬರೋ ಚೇತನ ಇದ್ದಾಗ ಮಾತ್ರ. ಅದನ್ನ ಆಚಾರ ಬೇರೆ ಕಡೆ ಹೇಳ್ತಾರೆ, ಬಹುಸ್ಮರಣ ಶಕ್ತಿಸ್ತು ಚೇತನೈತ್ಯಭಿಧೀಯತೆ. ವಿಶೇಷವಾಗಿರ್ತಕ್ಕಂಥ ಸ್ಮೃತಿಶಕ್ತಿಯನ್ನು, ಪ್ರತಿಭೆಯನ್ನು ಯಾವ ಸ್ಮರಣೆ ಇದ್ದಂಗೆ ಅಂತ ಕರೀತಾರೆ, ಚೇತನ ಅಂತ ಕರೀತಾರೆ. ಈಗ ಐದು ಭಾಗ ಅದರೊಳಗೆ ಇದೆ. ಸೂಕ್ಷ್ಮ ವ್ಯತ್ಯಾಸ ಯಾರು ತೋರಿಸೋದಿಲ್ಲ, ಸುಮ್ಮನೆ ರಫಾಗಿ ಹೇಳಿಬಿಡ್ತಾರೆ ಅಷ್ಟೇ. ಬುದ್ಧಿರಧ್ಯವ ಸಾನಾಯ ಸಂಶಯಂ ಕುರುತೇ ಮನಃ ಅಭಿಮಾನೋ ಹಿ ಅಹಂಕಾರ ಚಿತ್ತಂ ಸ್ಮರಣ ಕಾರಣಂ. ಮಾಡ್ಕೊಂಡ್ರೆ ಆರ್ಡರ್ ಬಂದ್ಬಿಟ್ಟಿದೆ ಈಗಾಗಲೇ, ರಿಪೋರ್ಟ್ ಮಾಡ್ಕೊಂಡಿಲ್ಲ, ಇನ್ನೇನು ಕ್ರಿಯೇಟ್ ಆಗಿಲ್ಲ, ಈಗ ಅಭಿಮಾನ ಕ್ರಿಯೇಟ್ ಆಗಿಲ್ಲ. ಅಲ್ಲಿ ಕೂತಿರ್ತಾರೆ, ಇನ್ನೂ ಬಂದಿಲ್ಲ, ಯಾವ ಫೈಲ್ ತರ್ತಾರೆ, ಇನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ, ಮಾಡಾಗಿಲ್ಲ ಅವನು. ರಿಪೋರ್ಟ್ ಮಾಡಿದ ತಕ್ಷಣ ಏನು ಕ್ರಿಯೇಟ್ ಆಯ್ತು ಅಲ್ಲಿಗೀಗ? ಓ, ಇದು ತನ್ನ ಆಫೀಸಿಗೆ, ಅದು ಅದು ಈ ಅಭಿಮಾನ ಬೇರೆ, ಆ ಅಭಿಮಾನ ಬೇರೆ. ಯಾವ ಅಭಿಮಾನ? ನನ್ನದು ಇದು, ಈ ಅಹಂಕಾರದ ಅಭಿಮಾನ ಬೇರೆ, ಅದು ಬಂಧಕ, ಅದು ಇದು ಮೋಚಕ. ಇದು ಅಭಿಮಾನ ಇಲ್ಲದವರು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಅರ್ಥ ಆಯ್ತು? ಯಾವುದಕ್ಕೆ ಆಶ್ಚರ್ಯ ಗೊತ್ತಾಗ, ಅಭಿಮಾನ ಬಿಟ್ಟು ಯಾವ ಫೈಲು ಮುಟ್ಟದವರು ಏನು ಮಾಡ್ತಾರೆ? ಓಡಿಸ್ಬಿಡ್ತಾರೆ. ಯಾವ ಫೈಲು ಮುಟ್ಟಲಿಲ್ಲ, ಅಭಿಮಾನ ಇಲ್ಲ. ಎಲ್ಲ ಫೈಲು ಮುಟ್ತಾನೆ, ಅದು ಡೇಂಜರಸ್. ನಾನು ಕೊಟ್ಟಿದ್ದು ಮಾತ್ರ ಇದು ಮಾಡಬೇಕು, ಬೇಕಾದ್ರೂ ಮುಂದೆ ಕಳಿಸ್ತಾರೆ, ಬೇಡ ಇಟ್ಕೊಂಡ್ಬಿಡ್ತಾನೆ, ದುರಭಿಮಾನ ಅದು. ಗೊತ್ತಾಯ್ತಾ? ಕರಿ ನೋಡ್ತಾನೆ, ಟಕ 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 ಅಟೆಂಡ್ ಮಾಡ್ತಾ ಹೋಗ್ತಾನೆ. ಅದು ತನ್ನ ಕೆಲಸ ಅಂತ ಅಭಿಮಾನ ಇದೆ, ತನ್ನ ವ್ಯಕ್ತಿ ಅಂತ ಅಭಿಮಾನ ಇಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ತನ್ನ ಕೆಲಸ ಅಂತ ಅಭಿಮಾನ ಇದ್ರೆ ಸಾಧನೆ ಮಾಡಕ್ಕೆ ಬರೋದು, ತನ್ನವರು ಅಂತ ಅಭಿಮಾನ ಬಂದ್ಬಿಟ್ಟರೆ ಸಾಧನೆ ಕೆಟ್ಟ ಹೋಗ್ಬಿಡುತ್ತೆ. ಅರ್ಥ ಅಭಿಮಾನ ಶಬ್ದ ಎರಡು ಕಡೆ ಅರ್ಥ ಮಾಡ್ಕೊಳ್ಬೇಕು. ಈ ಅಭಿಮಾನ ಕ್ರಿಯೇಟ್ ಮಾಡೋದು ಯಾವುದು? ಮನಸ್ಸು. ಇತಿ ಲಕ್ಷಣ ರೂಪಯ ವೃತ್ತ ವರ್ತಮಾನಯ ಮನೋಬುದ್ಧಿ ಅಹಂಕಾರ ಚಿತ್ತಮಿತಿ ಚತುರ್ಧ ಭೇದೋ ಲಕ್ಷ್ಯತೆ ದೃಶ್ಯತೆ ಇತಿ ಅನ್ವಯ. ಏತಾವಾನೈವ ಸಂಖ್ಯಾತೋ ಬ್ರಹ್ಮಣ ಸಗುಣಸ್ಯ ಹಿ. ಹೀಗೆ ಸಗುಣ ಬ್ರಹ್ಮ ಅಂದ್ರೆ ಅರ್ಥ ಏನು? ಈ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಏನಿದ್ದಾನಲ್ಲ, 24 ತತ್ವಗಳನ್ನು ಮಾಡ್ತಾ ಇದ್ದಾನೆ. ಸನ್ನಿವೇಶೋ ಮಯ ಪ್ರೋಕ್ತ ಯಃ ಕಾಲ ಪಂಚವಿಂಶಕ. ಇದಿಷ್ಟು ಕೂಡ ಸನ್ನಿವೇಶ ಅಂದರೆ ಏನು? ಕಾಂಗ್ರಿಗೇಷನ್, 24 ತತ್ವಗಳ ಗುಂಪಿದು. ಅದನ್ನು ಹೇಳಿದೆ. 25 ಕಾಲ ಪಂಚವಿಂಶಕ, ಕಾಲ ಅಂತಿದೆಯಲ್ಲ ಅದು 25 ತತ್ವ ಅಂತ ಹೇಳಿ ಈ ತತ್ವ ವಿಭಾಗವನ್ನು ಜಾಸ್ತಿ ಮಾಡ್ತಾರೆ. ಯಾತಕ್ಕೆ ಅಂತ ಆಚಾರ್ಯ ಕಾರಣ ಹೇಳ್ತಾರೆ ಮುಂದೆ. ಪ್ರಭಾವಂ ಪೌರುಷಂ ಪ್ರಾಹುಹು ಕಾಲಮೇಕೇ ಯಥೋಭಯಂ ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿಮೀಯುಷ. ಪ್ರಭಾವಂ ಪೌರುಷಂ ಪ್ರಾಹುಹು ಕಾಲಂ ಏಕೇ ಯತಃ ಭಯಂ ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿಮೀಯುಷ. ಅನುತ್ಪನ್ನಸ್ಯ ಪುತ್ರಸ್ಯ ನಾಮಕರಣವಿವ ಕಾಲ ಪರಮಾತ್ಮೇತಿ ಸಂಜ್ಞೆಯಾ ವ್ಯಾಕ್ರಿಯತೆ ಇತ್ಯೇತತ್ ಕಥಂ ಶೋಭತೆ ಇತಿ ಇತ್ರಾಹ ಪ್ರಭಾವಮಿತಿ. ಪುರುಷೋ ಹೃದಿಸ್ಥ ಪರಮಃ ಕಾಲ ಸರ್ವಗತೋ ಹರಿಹಿ. ನೋಡೋದಕ್ಕೆ ಫುಲ್ ಆಫ್ ಕನ್ಫ್ಯೂಷನ್ ಇದೆ. 25 ತತ್ವ ಯಾವುದು ಅಂದ್ರೆ ಕಾಲ ಅಂತ ಹೇಳ್ಬಿಟ್ರು. ನಾ ಏನು ಬರಬೇಕಿತ್ತು? ಆ್ಯಕ್ಚುಯಲಿ ದೇವ್ರ ವಿಷಯ ಬರಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ ಕಾಲ ಶಬ್ದಕ್ಕೆ ಏನರ್ಥ ಇಲ್ಲಿ? ದೇವರು ಅಂತಾನೆ ಅರ್ಥ. ದೇವರು ಅಂತ ಹೆಸರಿದೆಯಾ? ಕಾಲಕ್ಕೆ ದೇವರು ಅಂತ ಕರೀತಾರ ಅಂದ್ರೆ ಎಷ್ಟರ್ ಪರಿವಿಷ್ಣು ಸಹಸ್ರನಾಮದಲ್ಲಿ ಕಾಲ ಒಂದೇ ಬರುತ್ತೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಇದು ಕಾಲ ಅಂತ ದೇವರಿಗೆ ಹೆಸರು. ಕಾಲ ಅಂತ ಯಾವ ದೇವರಿಗೆ ಹೆಸರು ಅಂತ ಕ್ಲಿಯರ್ ಮಾಡ್ತಾರೆ ಆಚಾರ್ಯರು. ಪುರುಷೋ ಹೃದಿಸ್ಥ ಪರಮಃ. ನಮ್ಮ ಹೃದಯದೊಳಗಿರ್ತಕ್ಕಂಥ ಪರಮಾತ್ಮ ರೂಪಕ್ಕೆ ಏನಂತ ಹೆಸರಂತೆ? ಪುರುಷ ಸೂಕ್ತ. ಅದಕ್ಕೆ ಪುರುಷ ಸೂಕ್ತದ ಅಭಿಷೇಕ ಯಾತಕ್ಕೆ ಮಾಡಬೇಕು ಅಂದರೆ ಅಭಿಷೇಕ ಮಾಡ್ತಿರೋದು ಯಾರಿಗೆ ನಾವಲ್ಲಿಗ ಅಲ್ಲ, ಯಾರಿಗೆ ಅಭಿಷೇಕ ಮಾಡ್ತಿರೋದು? ಬಿಂಬರೂಪಿಯಾದ ಪರಮಾತ್ಮನ ಆವಾಹನ ಮಾಡಿರೋದು ಅಲ್ಲಿಗ. ಗೊತ್ತಾಯ್ತಾ? ಬಿಂಬರೂಪಿ ಪರಮಾತ್ಮನ ಏನಂತ ಹೆಸರಿದೆ? ಪುರುಷ ಅಂತ. ಅದಕ್ಕೆ ಏನು ಹೇಳಬೇಕಾಗ? ಪುರುಷ ಸೂಕ್ತ ಹೇಳಬೇಕು. ಅರ್ಥ ಆಯ್ತಾ? ಪುರುಷ ಶಬ್ದಕ್ಕೆ ಬಿಂಬರೂಪಿಯಾದ ಪರಮಾತ್ಮ ಹೃದಯದಲ್ಲಿರ್ತಕ್ಕಂಥ ರೂಪ ಅಂದ್ರೆ ಏನರ್ಥ? ಬಿಂಬರೂಪ ಅಂತ ಅರ್ಥ. ಸೊ ಅಭಿಷೇಕ ಯಾರಿಗೆ ಅದೀಗ? ಪುರುಷ ಸೂಕ್ತ. ಸ್ನಾನ ಮಾಡಬೇಕಾದ್ರೂ ಕೂಡ ಅವನು ಪುರುಷ ಸೂಕ್ತ ಹೇಳಬೇಕು. ಚಿಂತೆ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರಣ್. ಆಚಾರ್ಯರ ಮಾತು. ಪುರುಷ ಸೂಕ್ತ ಹೇಳಿಕೊಂಡು ಪ್ರೋಷ್ಣೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಯಾರಿಗೆ ಅದು ಸ್ನಾನ ಈಗ? ಬಿಂಬರೂಪಿ ಪರಮಾತ್ಮನಿಗೆ. ಅದು ಪುರುಷ ಸೂಕ್ತ ಹೇಳಿಕೊಂಡು ಮಾಡಿ. ಸೊ ಪುರುಷ ಶಬ್ದಕ್ಕೆ ಏನರ್ಥ? ಬಿಂಬರೂಪಿಯಾದ ಪರಮಾತ್ಮ. ಅದಕ್ಕೆ ಸರ್ವಶ್ರೇಷ್ಠವಾದಂಥ ಮಂತ್ರ ಯಾವುದು ಅಭಿಷೇಕಕ್ಕಂದ್ರೆ? ಪುರುಷ ಸೂಕ್ತನೇ. ಪೂಜೆ ಮಾಡ್ತಿರೋದು ಬಿಂಬರೂಪಿ ಪರಮಾತ್ಮನಾದ್ದರಿಂದ ಎನ್ನ ಬಿಂಬಮೂರ್ತಿಯ ಪೂಜೆಪೇನು ನಾನು ಅಂತ ವ್ಯಾಸರಾಯರ ದೇವರ ನಾಮ ಅಂತ. ಪೂಜೆ ಶಬ್ದಕ್ಕೆ ಅದೇ ಅರ್ಥ. ಬಿಂಬರೂಪ ಪೂಜೆಗೆ ಪೂಜೆ ಅಂತ ಕರೆಯೋದು. ಅದಕ್ಕೇನೆ ನಮಗೆ ಅದಕ್ಕೆ ಏನಾಯ್ತು? ಬೇರೆ ಬಿಂದ ಅದೇನು ಕಷ್ಟ ಆಯ್ತು ನಿಮಗೀಗ? ಅದರಿಂದ ಏನು ತೊಂದರೆ? ಅದರಿಂದ ಒಬ್ಬರು ಸಿಗ್ನೇಚರ್, ಅವ್ರದ್ದೇ ಸಿಗ್ನೇಚರ್. ಮತ್ತೆ ಸಿಗ್ನೇಚರ್ ಯಾರದೇ ಆದರೂ ಸಿಗ್ನೇಚರ್ ಅರ್ಥ ಏನು? ಅದಕ್ಕೆ ಅವನೇ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಒಬ್ಬರು ಒಂದು ಸಿಗ್ನೇಚರ್ ಮಾಡ್ತಾರೆ, ನ್ಯಾಚುರಲ್ಲ ಸಿಗ್ನೇಚರ್ ಡಿಫೈನೇಷನ್. ಬಿಂಬ ಅಂದ್ರೆ ಇರೋದೇ ಹಾಕಿ, ಒಬ್ಬೊಬ್ಬನಿಗೆ ಒಂದು ಬಿಂಬರು ಪರಮಾತ್ಮ ಇದ್ದಾನೆ. ಅದು ಜನರಲ್ ನೇಮ್ ಅನ್ನೋದಕ್ಕೆ ಪುರುಷ ಅಂತ ಹೆಸರು. ಪುರುಷ ಮತ್ತೆ ಇನ್ನು ಕ್ಲಿಯರ್ ಮಾಡ್ತಾರೆ. ಅಥವಾ ರುದ್ರದೇಹಸ್ಥೋ ಹರಿ ಕಾಲ ಇತಿ ರೀತಃ. ಅವೇ ರುದ್ರದೇವರಿಗೂ ಕಾಲ ಅಂತ ಹೆಸರಿದೆ. ಕಾಲ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಯಾರನ್ನು ತಗೋಬೇಕು? ಇಲ್ಲಿ ಪರಮಾತ್ಮನ ತಗೋಬೇಕು. ಕಾಲ ಶಬ್ದ ಡಿಕ್ಷನರಿ ಕೊಟ್ಟು ಪಡೆದೇ ಮಾಡ್ತಾರೆ ಫಸ್ಟ್. ಪುರುಷ ಕಾಲ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ತಗೋಬೇಕಾದ ಯಾರನ್ನ ಅಂದ್ರೆ ಕಾಲವನ್ನ. ಅದು ಕಾಲರೂಪ ಅಂದ್ರೆ ಯಾವುದದು? ಸರ್ವಗತೋ ಹರಿ. ಸರ್ವತ್ರ ವ್ಯಾಪ್ತವಾದ ರೂಪಕ್ಕೆ ಕಾಲ ಅಂತ ಕರೀತಾರೆ. ಬಿಂಬರೂಪಕ್ಕೆ ಪುರುಷ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಕಾಲ 25 ಅಂತ ಹೇಳಿದರೆ ಅದು ಬೇರೆ ಪದಾರ್ಥ ಅಲ್ಲ, ಪರಮಾತ್ಮನ ಹೆಸರೇ ಆಗಿದೆ. ಕಾಲಮೇಕೆ ಯಥೋ ಭಯಂ. ಕಾಲ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಲೋಕಕ್ಕೆ ಎಲ್ಲರಿಗೂ ಭಯ ಪಡೋದು ಯಾವುದಕ್ಕೋಸ್ಕರ? ಕಾಲವಾದರು ಅಂತ ಹೇಳೋದೇ ಪದ್ಧತಿ. ಈಸ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಅದಕ್ಕೆ ಕಾಲ ಅಂತ ದೇವರ ಹೆಸರು. ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿ ಮೀಷಃ ಅಥವಾ ರುದ್ರದೇ ಮುಂದೆ ಹೇಳ್ತಾರೆ, ಏಕೇ ಇತಿ ಏಕೇ ಸಮ್ಯಕ್ ಜ್ಞಾನಿನಃ ನ ಪ್ರಾಕೃತ ಇತ್ಯರ್ಥ. ಅಹಂಕರ್ತೇತ್ಯ ಅಹಂಕಾರೇಣ ಮಮೇದಮಿತಿ ಮಮಕಾರೇಣ ಚ ವಿಮೂಢಸ್ಯ ಮಿಥ್ಯಾ ಜ್ಞಾನಿನಃ ಪ್ರಕೃತಿ ಮೀಯೂಷಃ ಪ್ರಕೃತಿವಿದ್ಧಸ್ಯ ಅತಏವ ಪರಾಧೀನ ಕರ್ತು ಜೀವಸ್ಯ ಯಥೋ ಯಸ್ಮಾತ್ ಭಯಂ ಜನನ ಮರಣ ರಕ್ಷಣಂ ಭವತಿ ತದಿತಿ ಶೇಷ. ಇದರ ವೈಶಿಷ್ಟ್ಯ ಏನು, ಕಾಲದ ವೈಶಿಷ್ಟ್ಯ ಅಂದರೆ ಅಹಂಕಾರ ವಿಮೂಢಸ್ಯ ಅಭಿಮಾನಗ್ರಸ್ತನಾದಂಥ ಜೀವ ಏನಿದ್ದಾನೆ ಅವನು ಪ್ರಕೃತಿ ಮೀಯೂಷಃ ಸಂಸಾರಕ್ಕೆ ಹೊರಡ್ತಕ್ಕಂಥ ಜೀವನಿಗೆ ಕಾರಣವಾದ ರೂಪನೇ ಈ ಪುರುಷ ರೂಪವಾದ್ದರಿಂದ ಕಾಲ ಕಾಲ ಅಂತ ಕರೆದಿದ್ದಾರೆ. ಇತೋಪಿ ಹರಿರೇವ ಕಾಲನಾಮ ಮುಂದೆ ಹೇಳ್ತಾರೆ, ಪ್ರಕೃತಿಯರ್ಗುಣ ಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವೀ ಚೇಷ್ಟಾಯತಸ್ಥ ಭಗವಾನ್ ಕಾಲ ಇತ್ಯುಪಲಕ್ಷಿತ. ಪ್ರಕೃತೇ ಗುಣಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾಯತಃ ಸ ಭಗವಾನ್ ಕಾಲ ಇತ್ಯುಪಲಕ್ಷಿತ. ನೋಡಿ ಆಚಾರ್ಯ ಏನೋ ಅರ್ಥ ಮಾಡಿದ್ದಾರಲ್ಲ, ಇಲ್ಲಿ ಅರ್ಥ ಬಂತಲ್ಲಿ ಹುಡುಗರ ಅದು ಉಪಯೋಗ ಮಾಡ್ಕೊಂಬತ್ತಿಲ್ಲ, ಅಲ್ಲೇ ಇದ್ರೂ ಉಪಯೋಗ ಮಾಡ್ಕೊಂಬತ್ತಿಲ್ಲ. ಇಲ್ಲಿ ಕಾಲ ಅಂದ್ರೆ ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣ. ಪ್ರಕೃತೇ ಪ್ರಕೃತಿಗೆ ಗುಣಸಾಮ್ಯ, ಪ್ರಕೃತಿ ಮೂಲ ಸ್ಥಿತಿಯಲ್ಲಿ ಹೇಗಿರುತ್ತೆ ಅಂದರೆ ಗುಣಸಾಮ್ಯ, ಗುಣಗಳೆಲ್ಲ ಈಕ್ವಲಿಬ್ರಿಯಂನಲ್ಲಿರುತ್ತೆ. ಅದು ಡಿಸ್ಟರ್ಬ್ ಆದ ಕ್ರಿಯೇಷನ್ ಶುರುವಾಗುತ್ತೆ, ಗೊತ್ತಾಯ್ತಾ? ಹಾಕಿಟ್ಟಿದ್ದಾನೆ, ಇನ್ನು ಬೆಂಕಿ ಹಚ್ಚಿಲ್ಲ, ಹಚ್ಚಿದ ತಕ್ಷಣ ಏನು ಶುರುವಾಗುತ್ತೆ? ಅದೀಗ ನೀರು ಬರಲಕ್ಕೆ ಶುರುವಾಗುತ್ತೆ, ಆಗ ಪಾಕ ಆಗುತ್ತೆ. ಪ್ರಕೃತಿ ಮೂಲ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಎಲ್ಲಿರುತ್ತೆ ಅಂದರೆ ಸಾಮ್ಯಾವಸ್ಥ ಅಂತ, ಗುಣ ಸಾಮ್ಯಾವಸ್ಥ. ಗುಣಗಳು ಅಂದರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಕೂಡ ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಿದಾಗ ಸೃಷ್ಟಿ ಆಗೋದಿಲ್ಲ, ಸ್ವಲ್ಪ ಬಿಸರ್ ಪಾತ್ರ ಸೃಷ್ಟಿ ಶುರುವಾಗುತ್ತೆ. ನಿರ್ವಿಶೇಷಸ್ಯ ಮಾನವಿ ಸ್ಟಾರ್ಟ್ ಮಾಡಿ ಸೌಂಡ್ ಜೊರ್ರ ಶಬ್ದ ಬರ್ತಾ ಇರುತ್ತೆ, ಕ್ಲಚ್ ಗೇರ್ ಒತ್ತವರು ಏನು ಮಾಡೋದು, ಬಿಡೋವರಿಗೂ ಕೂಡ ಸ್ವಲ್ಪ ಅದು ಕೊಡೋವರಿಗೂ ಮುಂದಕ್ಕೆ ಹೋಗೋದಿಲ್ಲ. ಅದು ಆ ಥರ ಅದು ಸೃಷ್ಟಿ ಪ್ರೋಸೆಸ್ ಅಂದರೆ ಏನದು, ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಅದು ಮೊದಲು ಕಾಲ ಹೇಗಿರುತ್ತೆ, ಅವನು ಪಸ್ತರ್ ಕೂತಿರ್ತಾರೆ, ಅಟ್ಟು ಏನೂ ಇಲ್ಲ, ಬೇರೆಯವರು ಆನ್ ಮಾಡಿಬಿಡ್ತಾರೆ, ಟಕ ಟಕ ಹಚ್ಚಿ ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಇನ್ನೂ ಹೊರಟಿಲ್ಲ ಅದು, ಇನ್ನೂ ಹೊರಟಿಲ್ಲ. ಅದೇ ಸೃಷ್ಟಿ ಮೊದಲ ಸ್ಟೇಜ್ ಅಂದರೆ ಅದು ಫಸ್ಟ್ ಸ್ಟೇಜ್ ಸೃಷ್ಟಿ. ಅದು ಎಷ್ಟೋ ದಿವಸ ಪರಮಾತ್ಮ ಆಗಿದ್ದು ಸೃಷ್ಟಿ ಮುಂದುವರಿಸ್ತಾರೆ. ಹೌದು ಹೌದು, ಅಲ್ಲ ಅಲ್ಲ, ಕಾಲವಾದರು ದೇವರ ವಶವಾದರು ಅಂತ, ಕಾಲವಾದರು ದೇವರ ವಶವಾದರು. ಅದೇ ಏನು ಮಾಡೋಕ್ಕೆ ಬರೋದು, ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು, ಕಾಲನ ಹೌದಾನೆ, ಎಲ್ಲರೂ ಡಿಪೆಂಡೆಂಟ್. ಅದಕ್ಕೆ ಅರ್ಥಲ್ಲಿ ಹೇಳ್ತಾರೆ ಕಾಲ ವಶವಾದರು ಅಂತ ಅರ್ಥ, ಅದು ಶಾರ್ಟ್ ಫಾರ್ಮ್ ಕಾಲವಾದರು ಅಂತೇಳಿ. ಪ್ರಕೃತಿಯರ್ ಗುಣಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾ. ಈ ನಿರ್ವಿಶೇಷ ಅಂದ್ರೇನು, ಸ್ವತಃ ಶಕ್ತಿ ಇಲ್ಲದೆ ಇರತಕ್ಕಂಥ ಪ್ರಕೃತಿಗೆ ಚೇಷ್ಟಾ, ಆ ಕ್ರಿಯೇಷನ್ ಶುರುವಾಗ್ತದಲ್ಲ ಸೃಷ್ಟಿ ಮಾಡೋ ಕಾರ್ಯ, ಯತಃ ಯಾರಿಂದ ಆಗುತ್ತಲ್ಲ ಆ ಪರಮಾತ್ಮನಿಗೆ ಕಾಲ ಅಂತ ಕರೀತಾರೆ. ಸ ಭಗವಾನ್ ಕಾಲ ಇತಿ ಉಪಲಕ್ಷಿತ, ಆ ಪರಮಾತ್ಮನ ರೂಪಕ್ಕೆ ಕಾಲ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲೇ ಹೇಳ್ಬಿಟ್ರು ಕಾಲ ಸೇಪ್ ಇವತ್ತೈದನೇದು ಕಾಲ, ಕಾಲ ಅಂದರೆ ನಾರಾಯಣ ಅಂತ ಹೇಳಿಬಿಟ್ರು ಅವ್ರು, ಕಾಲ ಅಂಬುದು ಬೇರೆ ಪದಾರ್ಥ ಅಂತ ಅರ್ಥ ಮಾಡಿಕೊಂಡ್ರೆ ಕೆಟ್ಟೋಯ್ತು. ಅಂತಃಪುರುಷ ರೂಪೇಣ ಕಾಲರೂಪೇಣ ಯೋ ಬಹಿಹಿ ಸಮನ್ವೇ ಸಮನ್ವೇತ್ತೇಷ ಸತ್ವಾನಾಂ ಭಗವಾನ್ ಆತ್ಮಮಾಯಯ. ಅದು ಇಲ್ಲೇ ಬಂತು, ಅಂತಹ ಪುರುಷ ರೂಪೇಣ ಒಳಗೆ ಪುರುಷ ರೂಪದಲ್ಲಿದ್ದಾನೆ, ಕಾಲರೂಪೇಣ ಯೋಬಹಿ ಕಾಲರೂಪದಲ್ಲಿ ಹೊರಗಿದ್ದಾನೆ ಪರಮಾತ್ಮ, ಸಮನ್ವೇತಿ ಏಷ ಸತ್ವಾನಾಂ ಭಗವಾನ್ ಆತ್ಮಮಾಯಯ. ಈ ಪರಮಾತ್ಮ ಸ್ವೇಚ್ಛೆಯಿಂದ ಈ ಸತ್ವಗಳ ಒಂದು ಸಮಾಗಮವನ್ನು ಮಾಡಿಸ್ತಾ ಇದ್ದಾನೆ. ಇದು ದೇವರ ಪರಮಾತ್ಮನ ವೈಶಿಷ್ಟ್ಯ. ಅಂತ ರೂಪಕ್ಕೆ ಕಾಲ ಕಾಲ ಅಂತ ಹೆಸರು. ಅಲ್ಲಿಗೆ ನಾಳೆ ದಿವಸ ಅದನ್ನು ಮುಂದುವರ್ಸ. ಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ. ಕಿಂಚಿತ್ ವೈಲಕ್ಷಣ್ಯ